ஆனந்தமயம் தேவம் நிர்மலஸ்ஃபடிகாகிருதிம் ஆதாரம் சர்வ வித்யானாம் மஹஜக்ரீவமுபாஸ்மஹே. ஸ்ரீச்சரண பாதாரவிந்த துவந்தங்களಲ್ಲಿ சாஷ்டாங்க பிரணாமங்களನ್ನು ಅರ್ಪಿಸುತ್ತಾ ಸಭ್ಯರನ್ನು ಆಹ್ವಾನಿಸುತ್ತಾ ನಾಲ್ಕು ಮಾತುಗಳನ್ನು ಹೇಳುವವನಾಗಿದ್ದೀನಿ. ಇಂದಿನಿಂದ 4ನೇ ತಾರೀಕುವರೆಗೆ ಶ್ರೀಮದ್ ಭಾಗವತನ ಭಾಗವತ ಸಪ್ತಾಹ ಪ್ರವಚನದ ಒಂದು ಉಪನ್ಯಾಸ. ಇದು ಪರಕಾಲ ಮಠದ ಶ್ರೀ ಲಕ್ಷ್ಮೀ ಹೆಗ್ರೀವ ಪದವಿ ಪೂರ್ವ ಕಲಾಶಾಲೆಯಲ್ಲಿ ಸಂಧ್ಯಾಕಾಲದಲ್ಲಿ ಶ್ರೀ ಶ್ರೀ ನವ್ಯವಾಗೀಶ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರು ಈ ಪ್ರವಚನವನ್ನು ಅನುಗ್ರಹಿಸುತ್ತಾರೆ. ಆ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಪೂರ್ವಾಶ್ರಮದ ಒಂದು ನಾಮಧೇಯ ಶ್ರೀ ವರದೇಶಿಕಾಚಾರ್ಯರು ಎಂದು. ಅವರು ಬಾಲ್ಯದಲ್ಲಿ ಶ್ರೀನಿವಾಸ ದೇಶಿಕಾಚಾರ್ಯರವರ ಸನ್ನಿಧಿಯಲ್ಲಿ ಎಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಿದರು. ಅವರ ಜನನ ಹೆಡತಲೆಯಲ್ಲಿ ಆಯ್ತಪ್ಪ. ಅನಂತರ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮೈಸೂರು ಸಂಸ್ಕೃತ ಮಹಾಪಾಠಶಾಲೆಗೆ ದಯ ಮಾಡಿಸಿದರು. ಅಲ್ಲಿ ಬಂದು ಧರ್ಮಶಾಸ್ತ್ರದ ವಿದ್ವತ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ತರಗತಿಯಲ್ಲಿ ಅಂದರೆ ಸರ್ವಪ್ರಾವೀಣ್ಯ ಅಂತ ಇತ್ತು, ಫಸ್ಟ್ ರ್ಯಾಂಕ್ ಅಂತ. ಆ ರೀತಿಯಲ್ಲಿ ಅವರು ಆ ಒಂದು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದರು. ಅದರ ಜೊತೆಯಲ್ಲಿಯೇ ಇಲ್ಲಿ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಒಂದು ಬಿ ಎ ಆನರ್ಸ್ನಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೆದು ಗೋಲ್ಡ್ ಮೆಡಲನ್ನು ಪಡೆದರು, ಸುವರ್ಣ ಪದಕವನ್ನು ಪಡೆದರು. ಅನಂತರ MAಯನ್ನು ಸೌಗರ ವಿಶ್ವವಿದ್ಯಾಲಯದಲ್ಲಿ MAಯನ್ನು ಪೂರ್ತಿಯಾಗಿ ಅಲ್ಲಿಯೂ ಕೂಡ ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿ ಅವರೆಲ್ಲವೂ ಬರೆದಿತ್ತು ಸಂಸ್ಕೃತದಲ್ಲೇನೆ. ಆ MA ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ಕೂಡ ಗೋಲ್ಡ್ ಮೆಡಲನ್ನು ಪಡೆದರು. ಇದಕ್ಕೆ ಪೂರ್ವಭಾವಿಯಾಗಿ ಅವರು ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುತ್ತಾ ಇರುವಾಗಲೇ ಗಜೇಂದ್ರ ಮೋಕ್ಷ ಎಂಬ ಒಂದು ಕವಿತಾ ಸ್ಪರ್ಧೆ ಗೌರ್ಮೆಂಟ್ನಿಂದ ಏರ್ಪಡಿಸಿದ್ದರು. ಆ ಸಂದರ್ಭದಲ್ಲಿ ಆ ಕವಿತೆಯನ್ನು ಪೂರ್ತಿ ಬರೆದು ಅಲ್ಲಿಗೆ ಅರ್ಪಿಸಿದಾಗ ಅದಕ್ಕೂ ಕೂಡ ಸುವರ್ಣ ಪದಕ ಅಂತ ಅನ್ನೋದು ಪ್ರಾಪ್ತವಾಯಿತು. ಈ ರೀತಿ ಬಾಲ್ಯದಿಂದಲೇ ಅಂದರೆ ಈ ಕ್ರಮದಲ್ಲಿ ತೆಗೆದುಕೊಂಡಾಗ SSLC ಇತ್ಯಾದಿಗಳಿಂದ ತೆಗೆದುಕೊಂಡಾಗ MAವರೆಗೂ ಫಸ್ಟ್ ರ್ಯಾಂಕೆ, ಮತ್ತು ಸಂಸ್ಕೃತದ ಒಂದು ಕ್ರಮದಲ್ಲಿ ತೆಗೆದುಕೊಂಡಾಗ ಅಲ್ಲಿಂದಲೂ ಕೂಡ ಎಲ್ಲದರಲ್ಲಿ ಕೂಡ ಪ್ರಥಮ ಸ್ಥಾನವೇ. ಈ ರೀತಿಯಾಗಿ ಇದು ಮಾಡಿಕೊಂಡು ಅನಂತರ ಇದು ಪೌಂಡರೀಕಪುರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಅವರಲ್ಲಿ ಏನಪ್ಪ ಅಂತ ಅನ್ನುವಾಗ ಅಕ್ಷರಗ್ರಹಣ ಆಯ್ತಪ್ಪ. ಆಮೇಲೆ ಅವರು ತುರಿಯಾಶ್ರಮವನ್ನು ಶ್ರೀ ಶ್ರೀ ಲಕ್ಷ್ಮೀ ಹೆಗ್ರೀವ ದಿವ್ಯಪಾದುಕಾ ಸೇವಕ ಶ್ರೀಮದ್ ಅಭಿನವ ರಾಮಾನುಜ ಬ್ರಹ್ಮತಂತ್ರ ಪ್ರಕಾಲ ಮಹಾದೇಶಿಕರವರ ಸನ್ನಿಧಿಯಲ್ಲಿ ಅವರ ತುರಿಯಾಶ್ರಮ ಗ್ರಹಣವಾಯ್ತಪ್ಪ. ಅಲ್ಲಿಂದ ಇಲ್ಲಿವರೆಗೆ ಶ್ರೀ ರಂಗಪ್ರಿಯ ಮಹಾದೇಶಿಕರು ಎಂಬ ಹೆಸರಿನಿಂದ ಎಲ್ಲ ಕಡೆ ಇಲ್ಲಿ ಕೂಡ ವಿರಾಜಮಾನನಾಗಿದ್ದಾರೆ. ಇವರು ಅನೇಕ ಸಂಸ್ಥೆಗಳಲ್ಲಿ ಮತ್ತು ಅನೇಕ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಉತ್ತಮ ಸಾಧಕರು, ಮಹಾಯೋಗಿಗಳು ಆಗಿದ್ದಾರೆ. ಮತ್ತು ಯೋಗಿವರೇಣ್ಯರಾಗಿರುವ ಶ್ರೀ ಶ್ರೀರಂಗ ಮಹಾ ಶ್ರೀರಂಗರವರ ಸನ್ನಿಧಿ ಚರಣಾರವಿಂದಗಳಲ್ಲಿ ಅವರು ತಮ್ಮ ಒಂದು ಸುಖಾಸೀನರಾಗಿ ಕುಳಿತುಕೊಂಡು ಅವರ ಕೃಪೆಗೆ ಪಾತ್ರರಾದಪ್ಪ. ಶ್ರೀರಂಗರವರು ಅವರ ಪ್ರತಿನಿತ್ಯವೂ ಕೂಡ ಭಗವಂತನನ್ನು ಕಂಡುಕೊಂಡ್ಬಿಟ್ಟು ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅನುಭವಿಸುವಂತೆ ಮಾಡುವ ಮಹಾಯೋಗಿವರೇಣ್ಯರು ಆಗಿದ್ದರಪ್ಪ. ಅವರ ಚರಣಾರವಿಂದಗಳಲ್ಲೇ ಇವರಿಗೆಲ್ಲ ಪೂರ್ತಿಯಾಗಿ ಅಧ್ಯಯನವಾಯಿತು, ಮತ್ತು ಯೋಗದ ಒಂದು ರಹಸ್ಯಗಳನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಎಲ್ಲವನ್ನೂ ಅಧ್ಯಯನವಾಯಿತಪ್ಪ. ಅಂಥವರ ಮಹಾಯೋಗಿಗಳಾಗಿರುವ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಿಕರ ಮೂಲಕ ಭಾಗವತದ ಪ್ರವಚನ ಅನುಭವ ಸಿದ್ಧವಾಗಿರುವ ಒಂದು ಆಸ್ವಾದನೆಯ ಮೂಲಕ ಆ ಒಂದು ಪ್ರವಚನ ಉಪನ್ಯಾಸ ರೂಪದಲ್ಲಿ. ಮತ್ತೊಬ್ಬರು ಯೋಗಿ ಮಹಾಯೋಗಿಗಳು ಆಗಿರುವವರು ಶ್ರೀ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಪ್ರಕಾಲ ಸ್ವಾಮಿಗಳು ಇಲ್ಲೇ ದಯಮಾಡಿಸಿದ್ದಾರೆ. ಇಬ್ಬರೂ ಕೂಡ ಯೋಗಿಗಳೇ ಆಗಿರುತ್ತಾರೆ, ಅಂದರೆ ಸಂಶಯವೇನಿಲ್ಲ. ಆದಾಗ ಒಬ್ಬರು ಅಧ್ಯಕ್ಷರು ಅಂತ, ಅಂದರೆ ಮತ್ತೊಬ್ಬರು ಉಪನ್ಯಾಸಕರು ಅಂತ ಆಗಿದ್ದಾರೆ. ಇಬ್ಬರಲ್ಲಿ ಕೂಡ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂತರವಿಲ್ಲಪ್ಪ, ಒಂದೇ ಹೃದಯ ಇಬ್ಬರು. ಆ ರೀತಿಯಾಗಿ ಇವರು ಲಕ್ಷ್ಮೀ ಹೇಗಿರಿ ಉಪಾಸಕರು, ಅವರು ಲಕ್ಷ್ಮೀ ಹೇಗಿರಿ ಉಪಾಸಕರು. ಆ ಉಪಾಸನೆಯಲ್ಲಿ ಇಬ್ಬರು ಕೂಡ ಸಿದ್ಧಿಯನ್ನು ಪಡೆದಿರತಕ್ಕಂಥವರು. ಇಂಥ ಮಹಾಪುರುಷರ ಮೂಲಕ ಇಂದು ಶ್ರೀ ಭಾಗವತ ಪ್ರವಚನವನ್ನು ಏರ್ಪಡಿಸಿದ್ದೀರಿ. ತಾವೆಲ್ಲರೂ ಕೂಡ ತುಂಬ ಸಂತೋಷ. ಮತ್ತು ಅವರ ಪ್ರವಚನ ಪ್ರತಿನಿತ್ಯವೂ ಕೂಡ ಸಾಯಂಕಾಲ 6:00 to 8:00 ನಡೆಯುತ್ತದೆ, ಮತ್ತು ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ಪ್ರವಚನಪ್ಪ. ನಾವೆಲ್ಲರೂ ಕೇಳಿ ಕೃತಾರ್ಥರಾಗೋಣ, ಎಲ್ಲರೂ ಕೂಡ ಪೂರ್ತಿ ಅದನ್ನು ಆಸ್ವಾದನೆ ಮಾಡೋಣ ಅನ್ನೋದನ್ನು ಇಷ್ಟನ್ನು ಹೇಳಿಬಿಟ್ಟು ಮುಂದಕ್ಕೆ ಅವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ತಾವು ಭಾಗವತನ ಪ್ರವಚನವನ್ನು ಅನುಗ್ರಹ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಕೊಡಬೇಕು ಅಂತೆಂಬುದು.
ಡಾಕ್ಟರ್ ಎ ಎಸ್ ವೆಂಕಟನಾಥನ್ರವರಿಗೆ ಸಾಷ್ಟಾಂಗ ಪೂರ್ವಕ ಧನ್ಯವಾದಗಳು. ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗುವುದರ ಮೂಲಕ ಶ್ರೀ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಪರಕಾಲ ಸ್ವಾಮಿಗಳು ಮತ್ತು ಶ್ರೀ ರಂಗಪ್ರಿಯ ಮಹಾದೇಶಿಕ ಸ್ವಾಮಿಗಳವರಿಗೆ ಕೋರಿಕೊಳ್ಳುತ್ತೇವೆ.
ಚಿನ್ಮುದ್ರಯಾಲಂಕೃತ ಪಾಣಿಪದ್ಮಂ ಶುಭೋಪವೀತಂ ವಿಮಲೋರ್ಧ್ವಪುಂಡ್ರಂ ನಮಾಮಿ ರಂಗಂ ಗುರುಮಂತರಂಗೇ. ಪರ್ಯಾಯ ಭಾಷ್ಯಕಾರಾಯ ಪ್ರಣತಾರ್ತಿಂ ವಿಧೂನ್ವತೆ ಬ್ರಹ್ಮತಂತ್ರ ಸ್ವತಂತ್ರಾಯ ದ್ವಿತೀಯ ಬ್ರಹ್ಮಣೇ ನಮಃ. ವಿಶುದ್ಧ ವಿಜ್ಞಾನ ಘನಸ್ವರೂಪಂ ವಿಜ್ಞಾನ ವಿಶ್ರಾಣನ ಬದ್ಧದೀಕ್ಷಂ ದಯಾನಿಧಿಂ ದೇಹಭೃತಾಂ ಶರಣ್ಯಂ ದೇವಂ ಭಯಗ್ರೀವಂ ಅಹಂ ಪ್ರಪದ್ಯೇ. ಸಂಪ್ರಜ್ಞಾತಸ್ಥಿತಿಮಧಿಗತೇ ನಿರ್ವಿಕಲ್ಪೇ ಸಮಾಧೌ ಶಾಂತಾವಧ್ಯಂ ಸ್ಥಿಮಿತಬಹುಲಾನಂದಸಂದೋಹಮಂತಃ ಯತ್ತದ್ಬ್ರಹ್ಮಸ್ಫುರತಿ ಯಮಿನಾಂ ಪೂರ್ಣಷಾಡ್ಗುಣ್ಯರೂಪಂ ಸಾಮೇ ನಿತ್ಯಂ ಹೃದಿ ಹಯಮುಖಿ ದೇವತಾ ಸನ್ನಿಧತ್ತಾಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರಸರ್ಪದಷ್ಟಂ ಯಃ ವಿಷ್ಣುರಾತಂ ಅಮೂಮುಚತ್. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಂಜ್ಯೋತಿ, ಪರತತ್ವ, ಪರಂಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ಪರಮಪುರುಷ, ಪರವಾಸುದೇವ ಶ್ರೀ ಲಕ್ಷ್ಮೀಹೇಗ್ರೀವ ಸ್ವಾಮಿಯ ಪವಿತ್ರತಮವೂ ಮಂಗಳತಮವಾದ ಪಾದಾರ್ಯಂದಗಳಿಗೆ ಪ್ರಾಣಪ್ರಾಣಗಳನ್ನು ಮಾಡಿ ಆ ಶ್ರೀ ಲಕ್ಷ್ಮೀಹೇಗ ದೇವರನ್ನು ತ್ರಿಕಾಲಗಳಲ್ಲಿಯೋ ತ್ರಿಕರ್ಣಗಳಿಂದಲೋ ಆರಾಧನೆ ಮಾಡುವ ಪವಿತ್ರ ಅಂತಃಸ್ಕರಣರಾಗಿರುವ ಶ್ರೀ ಶ್ರೀ ಸ್ವಾಮಿಗಳಿಗೆ ಭಗವತ್ಸ್ಮರಣ ಪೂರ್ವಕ ಮಂಗಳಾಶಾಸನವನ್ನು ಮಾಡಿ ಈ ಪವಿತ್ರವೂ ಮಂಗಳವಾದ ಸಮಾರಂಭವನ್ನು ಯಾರು ಮನಸ್ಸಲ್ಲಿ ಮಾಡಬೇಕು ಎಂಬುದಾಗಿ ಯೋಜನೆ ಮಾಡಿಕೊಂಡರೋ ಅದನ್ನು ಕಾರ್ಯರೂಪಕ್ಕೆ ಯಾರು ತರುತ್ತಿದ್ದಾರೆಯೋ ಅದಕ್ಕೆ ಯಾರ್ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆಯೋ ಅವರೆಲ್ಲರಿಗೂ ಭೂರಿ ಭೂರಿ ಮಂಗಳಾಶಂಸನೆಗಳು. ಅಂತೆಯೇ ಈ ಪವಿತ್ರವಾದ ಕಾರ್ಯಕ್ಕೆ ಯಾರು ತೊಂದರೆಯನ್ನು ಮಾಡಿಲ್ಲವೋ ಅವರಿಗೂ ಮಂಗಳಾಶಾಸನ. ಕಾರ್ಯ ಸಾಮಾನ್ಯಂ ಪ್ರತಿ ಪ್ರತಿಬಂಧಕ ಅಭಾವೋಪಿ ಕಾರಣಂ ಅಂತ ತರ್ಕಶಾಸ್ತ್ರ ಹೇಳ್ತಾರೆ. ಇರಲಿ, ಮತ್ತೊಂದು ವಿಷಯ, ಈ ಕಥಾಶ್ರವಣ ಮಾಡೋದಕ್ಕೆ ಬಂದಿರತಕ್ಕ ಸಜ್ಜನರಲ್ಲಿ ಮಹಾವಿದ್ವಾಂಸರು ಯಾರ ವಿಷಯದಲ್ಲಿ ಭಾರತ ಮಾತೆ ಹೆಮ್ಮೆ ಪಟ್ಟುಕೊಳ್ಬಹುದೋ ಅಂತಹ ವೈದುಷ್ಯದ ಕಾಷ್ಠ್ಯರಿರ್ತಕ್ಕಂತಹ ವಿದ್ವಾಂಸರು, ಭಗವದ್ಭಕ್ತರು, ಭಾಗವತರು, ಭಗವದ್ಭಾರಿ ಪರಿಪೂರ್ಣ ಅಪೇಕ್ಷೆ ಪಡ್ತಕ್ಕವರು ಅಂತಹ ಸತ್ಪುರುಷರು ತುಂಬ ಜನ ಸೇರಿಕೊಂಡಿದ್ದಾರೆ. ಅವೆಲ್ಲರಿಗೂ ನಾವು ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡಿ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಮದ್ ಭಾಗವತದ ಕಥೆಯನ್ನು ಈ ಜಾಲಿ ಹೇಳುವುದಕ್ಕೆ ನಾನಾ ಕಾರಣಗಳುಂಟು. ಶ್ರೀಮದ್ ಭಾಗವತ ಅನ್ನೋದು ಸ್ವತಃ ಪವಿತ್ರವಾದ ಗ್ರಂಥ. ಭಗವದ್ನಾದ ಶ್ರೀಕೃಷ್ಣನ ಗ್ರಂಥರೂಪವಾದ ಶರೀರ ಯಾವುದು ಅಂದರೆ ಶ್ರೀಮದ್ ಭಾಗವತ. ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರಣ್ಯವಂ ಅಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ರೂಪವನ್ನು ತಾನು ಒಳಗಡೆ ಸೇರಿಸ್ಕೊಂಡು ಒಳಮುಖ ಮಾಡಿಕೊಂಡು ಈ ಶ್ರೀಮದ್ ಭಾಗವತ ಎನ್ನುವ ಮಹಾಸಮುದ್ರದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಅಂತ ಭಗವಂತನಿಂದ ಕೂಡಿ ಭಗವದ್ಭಾವ ತುಂಬಿರ್ತಕ್ಕಂಥ ಮಹಾಸಮುದ್ರ ಯಾವುದು ಅಂದರೆ ಶ್ರೀಮದ್ ಭಾಗವತ. ಸಮುದ್ರ ಅಂತಲೇ ಹೆಸರು, ಪರಮಾತ್ಮವು ಸಮುದ್ರ ಅಂತ ಹೆಸರು. ಸಮುದ್ರಾಯ ವಯುನಾಯ ಸಿಂಧೂನಾಂ ಪತಯೇ ನಮಃ ಸಮುದ್ರೋ ಬಂಧು ಎಂದು ಶ್ರುತಿ ಮಾತಿ ಮೊಳಗುವಂತೆ ಸಮುದ್ರ ಶಬ್ದವೇ ಪರಮಾತ್ಮವಾಚಕವಾದದ್ದು. ಇದು ಭಗವಂತನೇ ಪ್ರವೇಶ ಮಾಡಿರ್ತಕ್ಕಂಥ ಭಗವಂತನ ಶರೀರ ರೂಪ ಇರ್ತಕ್ಕಂಥ ಶ್ರೀಮದ್ ಭಾಗವತ ಮಹಾಸಮುದ್ರ. ಪವಿತ್ರತಮವಾದ ವಿಷಯ ಬೇರೆ ಏನು ಹೇಳಬೇಕಾಗಿಲ್ಲಪ್ಪ. ಮತ್ತು ಪುರಾಣಗಳಿಗೆ ಸಾಮಾನ್ಯವಾಗಿ ಪ್ರಾಮಾಣ್ಯವನ್ನು ತೆಗೆದುಕೊಂಡಾಗ ಮೂರನೇ ಸ್ಥಾನ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ ಅಂತ ಕ್ರಮ ಅದರದು. ಹೀಗೆ ಪುರಾಣ ಸಾಮಾನ್ಯ ತೆಗೊಂಡಾಗ ಮೂರನೇ ಸ್ಥಾನವಾಗಿದ್ದರೂ ಕೂಡ ಅದರ ಮಹಿಮಾತಿಶಯ ಅದರ ಪ್ರಸಿದ್ಧ ದೃಷ್ಟಿಯನ್ನು ತಗೊಳ್ಪಡಿಸೋಕ್ಕೆ ಇದಕ್ಕೆ ಶ್ರುತಿಗೆ ಎಷ್ಟು ಪ್ರಮಾಣವೋ ಅಷ್ಟೇ ಪ್ರಮಾಣ ಎಂಬುದಾಗಿ ನಂಬಿದ ಅನೇಕ ದಾರ್ಶನಿಕರು ಅಂಗೀಕರಿಸಿದ್ದಾರೆ. ವೇದಾಂತ ದರ್ಶನದಲ್ಲಿ ಮೂರು ಹೇಳುವಾಗ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಅಂತ ಪ್ರಸ್ಥಾನ ತ್ರಯ ಹೇಳ್ತೀವಲ್ಲ, ಹಾಗೇನೆ ಕೆಲವು ವೇದಾಂತ ದರ್ಶನಗಳಲ್ಲಿ ಅದನ್ನು ವಿಚಾರ ಮಾಡುವಾಗ ಶ್ರೀಮದ್ ಭಾಗವತವು ಸೇರಿಸ್ಕೊಂಡು ಪ್ರಸ್ಥಾನ ಚತುಷ್ಟಯ ಅಂತ ಇದರ ಪ್ರಾಮುಖ್ಯವನ್ನು ಕೊಂಡಾಡ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಆಯಾ ಪುರಾಣದ ಮಹಿಮೆಯನ್ನು ಘೋಷಣೆ ಮಾಡಿಕೊಳ್ಳುತ್ತೆ. ಪುರಾಣಗಳಲ್ಲಿ ಇದೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿಕೊಳ್ಳುತ್ತೆ. ಆದರೆ ಶ್ರೀಮದ್ ಭಾಗವತ ವಿಶೇಷವೇನು ಅಂದರೆ ಈ ಭಾಗವತ ಮಹಾತ್ಮ್ಯವನ್ನು ಭಾಗವತ ಮಾತ್ರವಲ್ಲ ಪದ್ಮಪುರಾಣ, ಸ್ಕಂದ ಪುರಾಣ ಮುಂತಾದ ಪುರಾಣಗಳು ಕೂಡ ಇದು ಸರ್ವಶ್ರೇಷ್ಠವಾದ ಪುರಾಣ ಎಂಬುದಾಗಿ ಇದರ ಅಗ್ಗಳಿಕೆಯನ್ನು ಎತ್ತಿ ಹೊಳುತ್ತವೆ ಎನ್ನುವುದು ಇದರ ಒಂದು ವಿಶೇಷತೆ. ಶ್ರೀಮದ್ ಭಾಗವತ ಮಹಾಪುರಾಣ ವಿಷಯ ಹೇಳುವಾಗ ಇದು ಸಮಸ್ತ ವೇದಗಳ ಉಪನಿಷತ್ತುಗಳ ಸಾರ. ಪುರಾಣಗಳು ಪದ್ಮಪುರಾಣ ಹೇಳುವಂತೆ ವೃಕ್ಷದಲ್ಲಿ ರಸ ಅಡಿಯಿಂದ ಮುಡಿವರೆಗೆ ಬೇರಿನಿಂದ ತುದಿಯವರೆಗೂ ಪೂರ್ತಿ ತುಂಬಿದೆ. ಆದರೆ ನಮಗೆ ಅದು ಅಷ್ಟು ರಸವನ್ನು ಉಂಟು ಮಾಡೋದಿಲ್ಲ ರಸ. ಆದರೆ ಅದೇನೇ ಕೊನೆಗೆ ಪರಿಪಕ್ವವಾದ ಹಣ್ಣಿನ ರೂಪವನ್ನು ಪಡೆದಲ್ಲಿ ಹಣ್ಣು ರಸತಮ್ಮವನ್ನು ಉಂಟು ಮಾಡೋದಿಲ್ಲ. ಕಬ್ಬಿನ ಜಲೆಯಲ್ಲಿ ಕಬ್ಬಿನ ರಸ ಅಡಿಯಿಂದ ಮುಡಿವರಿಗೆ ತುಂಬಿಕೊಂಡಿದೆ. ಆದರೆ ಅದನ್ನೆಲ್ಲ ಹಿಂಡಿ ರಸನ ತೆಗೆದ ಪಕ್ಷದಲ್ಲಿ ನಮ್ಮ ನಾಲಿಗೆಗೆ ಎಷ್ಟು ಹಾನು ಉಂಟು ಮಾಡುತ್ತೆ. ಅದು ಹಾಲಿದೆ, ಮೊಸರಿದೆ, ಅದೆಲ್ಲ ತುಪ್ಪದಂಶ ಸೇರಿಕೊಂಡಿದೆ. ಚೆನ್ನಾಗಿ ಮಥನ ಮಾಡಿ ತುಪ್ಪದ ರೂಪವನ್ನು ಕೊಟ್ಟು ನಾಲಿಗೆ ಇಟ್ಟೆ, ಎಷ್ಟು ಸಂತೋಷ ಕೊಡುತ್ತೆ ನೋಡಿ. ಹಾಗೆ ಏಕೆಂದರೆ ಅದು ಸಾರ, ಸಾರತರ, ಸಾರಿಷ್ಠವಾಗಿರ್ತಕ್ಕಂಥ ಸರ. ಹಾಗೆ ಸಮಸ್ತ ವೇದೋಪನಿಷತ್ತುಗಳ ಸಾರಿಷ್ಠವಾದ ಒಂದು ಸಾರಸ್ವತ ಯಾವುದು ಅಂದರೆ ಶ್ರೀಮದ್ ಭಾಗವತ. ಮೊದಲೇ ಹೇಳಿದೆ ಭಾಗವತ ಅರಣವ ಅಂತ. ಭಗವಂತ ಸಮುದ್ರ ರೂಪಿಯಾದ ಭಗವಂತ ಪ್ರವೇಶ ಮಾಡಿರ್ತಕ್ಕಂಥ ಸಮುದ್ರ ಇದು. ಅಷ್ಟು ಮಾತ್ರವಲ್ಲದೆ ಬಗೆ ಬಗೆಯ ಶಾಸ್ತ್ರಗಳು ಏನು ಹೇಳುತ್ತೆಯೋ ಆ ಮಹಾ ನಾರದಿ ಭಾಗವತದ ಭಗವದ್ ಧರ್ಮದ ಪ್ರವೃತ್ತಿಯ ನದಿಗಳು ಯಾವುದುಂಟೋ ಅದೆಲ್ಲೂ ಬಂದು ಸೇರ್ತಕ್ಕಂಥ ಮಹಾಸಮುದ್ರ ಶ್ರೀಮದ್ ಭಾಗವತ. ಇಂತಹ ಭಾಗವತವನ್ನು ಪ್ರವಚನ ಮಾಡೋದಕ್ಕೆ ಅದರ ಕಥೆಯನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಸರಿಯಾದ ಸ್ಥಾನ ಯಾವುದು ಅಂದರೆ ಭಾಗವತರ ಸಮಾಜ. ಅಂತಹ ಭಾಗವತ ಸಮಾಜವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಈ ಪವಿತ್ರವಾಗಿರುವ ಕಾಲೇಜನ್ನು ಶ್ರೀ ಸ್ವಾಮಿಗಳ ಒಂದು ಆದೇಶ ಸಂದೇಶಗಳಂತೆ ಯಾರು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದಾರೆಯೋ ಅವರೆಲ್ಲರೂ ಕೂಡ ಸತ್ಪುರುಷರು. ಇಲ್ಲಿ ಲೌಕಿಕವಾಗಿರೋ ವಿದ್ಯಾಭ್ಯಾಸ ಆಗೋದ್ರ ಜೊತೆಗೆ ಅದು ತಿಳಿದೆಯೋ ತಿಳಿಯದೆಯೋ ಹಗಲಲ್ಲೋ ಮಧ್ಯಾಹ್ನದೋ ರಾತ್ರಿಯಲ್ಲೋ ಯಾವುದೋ ಅಂತಲ್ಲಿ ಆಧ್ಯಾತ್ಮದ ಶಿಕ್ಷಣವೂ ಕೂಡ ಅವರಿಗೆ ಗೊತ್ತಿಲ್ಲ ಬರುವಂತೆ ಆಗಬೇಕು ಅನ್ನೋ ಮನಸ್ಸನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಮಹಾಪುರುಷರು. ಲೌಕಿಕವಾಗಿಯೂ ಕೂಡ ಕಾಲೇಜು ಬಹಳ ಉನ್ನತವಾದ ಒಂದು ಗುಣಮಟ್ಟವನ್ನು ಹೊಂದೋದಕ್ಕೆ ಶ್ರಮಪಟ್ಟು ಸಾಧನೆಯನ್ನು ಸಿದ್ಧಿಯನ್ನು ಅಲ್ಪ ಕಾಲದಲ್ಲಿ ಪಡೆಯಿರ್ತಕ್ಕಂಥ ಶ್ರೇಯಸ್ಕರವಾದ ಇರತಕ್ಕವರು ಅನ್ನೋದನ್ನು ನಾವು ಅಭಿನಂದನಾಪೂರ್ವಕವಾಗಿ ಇಲ್ಲಿ ಹೇಳ್ತಾ ಇದ್ದೇವೆ. ಮತ್ತು ಈ ಆಸ್ಥಾನದಲ್ಲಿ ಶ್ರೀಮದ್ ಭಾಗವತವನ್ನು ನಾವು ಪ್ರವಚನ ತಗೊಳ್ಳೋದು ವಿಶೇಷವಾದ ಕಾರಣ ಇದೆ. ಏತಕ್ಕೆ ಅಂದರೆ ಶ್ರೀಮದ್ ಭಾಗವತದ ಲಕ್ಷಣವನ್ನು ಹೇಳುವಾಗ ಹಯಗ್ರೀವ ಬ್ರಹ್ಮವಿದ್ಯಾ ತತ್ರ ಭಾಗವತಮಿದುಹು ಅಂತ, ಹಯಗ್ರೀವ ಬ್ರಹ್ಮವಿದ್ಯೆ ಎಲ್ಲಿ ಪ್ರತಿಪಾದಿತವಾಗಿದೆಯೋ ಅದು ಶ್ರೀಮದ್ ಭಾಗವತ ಅಂತ. ಅದೇ ಒಂದು ಲಕ್ಷಣ ಹೇಳಲ್ಲ, ಅದು ಒಂದು. ಆ ಹಯಗ್ರೀವ ಬ್ರಹ್ಮವಿದ್ಯೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಪರಿಪೂರ್ಣವಾಗಿ ರಸ ತುಂಬುವ ರೀತಿಯಲ್ಲಿ ಪ್ರಭಾವಪೂರ್ಣವಾಗಿ ಪ್ರತಿಪಾದಿತವಾಗಿರ್ತಕ್ಕದ್ದು ಶ್ರೀಮದ್ ಭಾಗವತದಲ್ಲಿ. ಶ್ರೀಮದ್ ಭಾಗವತದಲ್ಲಿ ಶ್ರೀಮದ್ ಅನ್ನೋದನ್ನ ಅಡ್ರೆಸ್ ಮಾಡಿ. ಇನ್ನೊಂದು ಭಾಗವತ ಇದೆ, ದೇವಿ ಭಾಗವತ ಅಂತ, ಅದು ಶ್ರೇಷ್ಠವಾದ ಗ್ರಂಥವೇ, ಸಂಶಯವೇ ಇಲ್ಲ. ಅದರಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳೋದ್ರಲ್ಲಿ ಇದಕ್ಕೆ ಹೇಗೆ ಅಗ್ರಸ್ಥಾನವೋ ಹಾಗೆ ದೇವಿಯ ಮಹಿಮೆಯನ್ನು ಹೇಳಬೇಕು, ಅದಕ್ಕೆ ಅಗ್ರಸ್ಥಾನ. ಇದಕ್ಕೋದು ಅನೇಕ ಸಾಮ್ಯಗಳು ಉಂಟು. ಶ್ರೀ ಹಯಗ್ರೀವ ದೇವರ ಕಥೆ ಅಲ್ಲೂ ಬರುತ್ತೆ, ವಿಸ್ತಾರವಾಗಿ ಬರುತ್ತೆ. ಇಲ್ಲಿ ಆ ಕಥಾಭಾಗವನ್ನು ಬಿಟ್ಟು ಅದನ್ನು ಕಡಿಮೆಯಾಗಿ 200 ಪಂಕ್ತಿ ಹೇಳಿ ಅದು ಬ್ರಹ್ಮವಿದ್ಯೆಯಾಗಿ ಅದರ ಅನುಸಂಧಾನದಿಂದ ನಮ್ಮನ್ನು ನೆಮ್ಮದಿಯ ಸ್ಥಾನಕ್ಕೆ, ಬೆಳಕಿನ ಸ್ಥಾನಕ್ಕೆ, ಆಂಧ್ರ ಸಹಸ್ರದ ಪರಮೋತ್ಸವ ಕರ್ಕೊಂಡು ಹೋಗಿ ಏನಬೇಕೋ ಆ ಥರ ಮಂತ್ರಗಳಿದೆ ಈ ಜಾಗದಲ್ಲಿ. ಆ ಮಂತ್ರ ಪರಾಯಣದಿಂದ ನಮಗೆ ಪರಮಾನಂದ ಸಿದ್ಧಿ ಉಂಟಾಗತಕ್ಕಂಥ ಬ್ರಹ್ಮವಿದ್ಯಾ ಅಂತ ಕರೆಯಪಡುವ ರೀತಿಯಲ್ಲಿ ಬ್ರಹ್ಮ ಹೈಗ್ರೀವ್ ಪ್ರತಿಭೆ ಮಾಡಿರೋದು ಇಲ್ಲೇನೆ. ಅದು ಹೈಗ್ರೀವ್ ಕಥೆ ಬರುತ್ತೆ. ಹೈಗ್ರೀವ್ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಸಮಾರಂಭಕ್ಕೋಸ್ಕರವಾಗಿ ಮಹಾವಿಷ್ಣುವ ತಲೆಗೆ ಕುಲಿತೆಯಿಂದ ಅಂಟಿಸಿದ್ರು. ಆ ಹೈಗ್ರೀವ ಹೈಗ್ರೀವ್ ಅದನ್ನು ಸಮಾನ ಮಾಡಿದ ಕಥೆ ಬರುತ್ತೆ. ಬ್ರಹ್ಮವಿದ್ಯಾ ರೂಪದಲ್ಲಿ ಪರಿಷ್ಠಿಯನ್ನು ಉಂಟು ಮಾಡೋದಿದ್ದು ಬರತಕ್ಕದ್ದು ಶ್ರೀಮದ್ ಭಾಗವತದಲ್ಲಿ. ಯಾವುದೇ ಶ್ರೀಮದ್ ಭಾಗವತದ ಈ ವಿಷಯವನ್ನು ಈ ಹಯಗ್ರೀವ ದೇವರ ಸಾನ್ನಿಧ್ಯವನ್ನು ಹೊಂದಿ, ಹಯಗ್ರೀವ ಹೆಸರನ್ನು ಹೊಂದಿ, ಕಾಲಕ್ರಮದಲ್ಲಿ ಈಗಲೂ ಮುಂದೆ ಯಾವುದೋ ಸಮಯದಲ್ಲಿ ಆ ಹಯಗ್ರೀವ ದೇವರ ಒಂದು ತತ್ವ, ನೆಮ್ಮದಿ, ಸಂತೋಷ, ಸನಾತನ ಆರ್ಯ ಭಾರತೀಯರ ಒಂದು ಪ್ರತಿಷ್ಠೆ ಉಂಟಾಗತಕ್ಕಂಥ ಶಿಕ್ಷಣಕ್ಕೆ ಈ ಶಿಕ್ಷಣ ಸಹಕಾರಿಯಾಗುವ ಶಿಕ್ಷಣ ಇಲ್ಲಿ ದೊರೆಯಲೇನು. ಸಂಸ್ಕಾರಕ್ಕೋಸ್ಕರವಾಗಿ ಈ ಹಯಗ್ರೀವ ಬ್ರಹ್ಮದಿಂದ ಕೂಡಿರತಕ್ಕಂಥ ಈ ಶ್ರೀಮದ್ ಭಾಗವತ ಪ್ರವಚನ ಈ ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರಾಸಂಗಿಕವಾಗಿ ದೇವಿ ಭಾಗವತ ವಿಷ್ಣು ಹೇಳಿದ್ರು ಈ ಭಾಗವತ ಜ್ಯೋತಿಯಲ್ಲಿ. ಈ ಭಾಗವತ ಲಕ್ಷಣ ಹೇಳುವಾಗ ಗ್ರಂಥೋ ಅಷ್ಟಾದಶ ಸಹಸ್ರ ದ್ವಾದಶ ಸ್ಕಂಧ ಸಂಹಿತ ಅಂತ 18,000 ಶ್ಲೋಕಗಳು, 12 ಸ್ಕಂಧಗಳು ಇರಬೇಕು ಭಾಗವತದಲ್ಲಿ ಅಂತ ಒಂದು ಲೆಕ್ಕ. ಗಾಯತ್ರಿ ಆಚಾರ ಸಮಾರಂಭ ಎಂಬುದಾಗಿ ಗಾಯತ್ರಿ ಅರ್ಥ ಅದನ್ನು ಪ್ರಾರಂಭದಲ್ಲಿ ಹೇಳಬೇಕು. ವೃತ್ರಾಸುರ ವಧೆಯ ಕೊಂಡಾಟ ಬರಬೇಕು. ಹೇಗೆ ಬ್ರಹ್ಮವಿದ್ಯೆ ಇರಬೇಕು, ಇಷ್ಟು ಇದ್ರೆ ಅದಕ್ಕೆ ಶ್ರೀಮದ್ ಭಾಗವತ ಅಂತ ಲಕ್ಷಣ ಹೇಳ್ತಾ ಇರಲ್ಲ. ಈ ಲಕ್ಷಣಗಳು ಬಹುಮಟ್ಟಿಗೆ 2 ಗ್ರಂಥಗಳಲ್ಲೂ ಇವೆ. ಇದು ಕೂಡ ಸತ್ಯಂ ಪರಂ ಧೀಮಹಿ ಎನ್ನುವ ಶಬ್ದ ಪುರಸ್ಸರವಾಗಿಯೂ ಕೂಡ ಗಾಯತ್ರಿಯನ್ನು ಹೇಳುತ್ತೆ, ಅರ್ಥಪುರಸ್ಸರವಾಗಿಯೂ ಹೇಳುತ್ತೆ ಇದು ಪ್ರಾರಂಭದಲ್ಲಿ. ಹಾಗೆಯೇ ದೇವಿ ಭಾಗವತದಲ್ಲೂ ಕೂಡ ಅನುಷ್ಠುಪ್ ಶ್ಲೋಕದಲ್ಲಿ ಗಾಯತ್ರಿ ಅರ್ಥವೇ ಬರುವಂತೆ ಅಲ್ಲೂ ಕಂಡುಬರುತ್ತೆ. ವೃತ್ತಾಸುರನ ಕಥೆಯನ್ನು ಈ ಪುರಾಣವೂ ಹೇಳುತ್ತೆ, ಆ ಪುರಾಣವೂ ಹೇಳುತ್ತೆ. ಹಾಗೆ ಹೇಳಿದ ಕಥೆ ಬ್ರಹ್ಮವಿದ್ಯಾ ಬರುತ್ತೆ ಇಲ್ಲಿ ಕಥಾ ರೂಪದಲ್ಲಿ ಅಲ್ಲಿ ಬರುತ್ತೆ. ಎರಡು ಗ್ರಂಥವು ನಮಗೆ ಪೂಜ್ಯವಾದದ್ದೇನೆ. ಆದರೆ ಈ ದೇವಿ ಭಾಗವತದಲ್ಲಿ ಕೆಲವು ಕಡೆ ಭಗವದ್ಗೀತೆಯ ಸಿದ್ಧಾಂತಕ್ಕೆ ಅನುಕೂಲವಲ್ಲದೇ ಇರತಕ್ಕಂತಹ ಕೆಲವು ಶ್ಲೋಕಗಳು ಬರುತ್ತೆ. ಮಹಾವಿಷ್ಣು ಅವತಾರದ ಬಗ್ಗೆ ಮಾತಾಡ್ತಾ ಮಹಾವಿಷ್ಣು ಅವತಾರ ಮಾಡ್ದ ಅಂತ ಹೇಳ್ತಾರೆ. ಮನಃಪೂರ್ವಕವಾಗಿ ಯಾರಾದರೂ ಕೂಡ ಗರ್ಭವಾಸ ಅಂಬಂತಹ ದುಃಖಗಳನ್ನು ಕೈಗೊಳಗೆ ಇಷ್ಟಪಡ್ತಾರೆಯೇ ಅಂತ ಗರ್ಭವಾಸವನ್ನು ಏರ್ಪಟ್ಟಿದ್ದರಿಂದ ಅವನು ಕರ್ಮವಶವಾದವನೇ ಎಂಬರ್ಥ ಶ್ಲೋಕವನ್ನು ದೇವಿ ಭಾಗದಲ್ಲಿ ಕೇಳ್ತೀನಿ. ಭಗವಂತನ ಅವತಾರ ಅನ್ನೋದು ಅಜಾಯಮಾನೋ ಬೋಧಾಭಿಜಾಯಿತೆ ಶ್ರುತಿ ಹೇಳುವಂತೆ ಹುಟ್ಟತೆಯೇ ಹುಡ್ತಾನೆ. ಕರ್ಮಗಳಿಂದ ಪ್ರೇರಿತವಾದ ಹುಟ್ಟಲ್ಲ, ಒಂದು ತನ್ನ ಸಂಕಲ್ಪದಿಂದಲೇ ತಾನು ಪ್ರಕಟಪಡಿಸ್ಕೋತಾನೆ ಸ್ವಾಮಿ ಆದವನು ಎಂಬುದಾಗಿ ಶಂಕರ ಭಗವತ್ಪಾದರು, ಭಗವದ್ರಾಮರು, ಆನಂದತೀರ್ಥರು ಎಲ್ಲ ಆಚಾರ್ಯರು ಕೂಡ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದ್ದಾರೆ. ಭಗವನ್ ಅವತಾರ ಕರ್ಮಕೃತವಲ್ಲ. ಅದು ಕರ್ಮಕೃತ ಅಂತ ಹೇಳಿ ನಾಲ್ಕು ಶ್ಲೋಕಗಳು ಸ್ಪಷ್ಟವಾದ ದೈವಭಾಗದಲ್ಲಿದೆ. ಆದ್ದರಿಂದ ಆ ದೈವಭಾತ ಶ್ಲೋಕಗಳು ಪ್ರಕ್ಷಿಪ್ತ ಅಂತ ಹೇಳಿದ್ರೆ ದೈವಭಾತೆ ಗೌರವಂತಂದಂತೆ ಆಗುತ್ತೆ. ನಾವು ಅಂತಹ ಭಾವನ ಬಿಟ್ಬಿಟ್ಟು ದೇವಿ ಮಹಾತಿ ಪ್ರತಿಪಾದನೆಯಲ್ಲಿ ಅದು ಕೂ ಬೆಲೆ ಉಂಟು. ಮತ್ತೊಂದು ಈ ಶ್ರೀಮದ್ ಭಾಗವತದಲ್ಲಿ 12 ಸ್ಕಂಧಗಳು, ಅಷ್ಟಾದ ಸಹಸ್ರ ಶ್ಲೋಕಗಳು, 12 ಸ್ಕಂಧಗಳು ಇದೆ, 18,000 ಶ್ಲೋಕಗಳು, 12 ಸ್ಕಂಧಗಳು. ಅದರ ಒಂದು ಗುರುತು ನಮ್ಮ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ 12 ಅನ್ನೋದು ದ್ವಾದಶಾಕ್ಷರ ಅನ್ನು ಹೇಳತಕ್ಕಂತಹ ದ್ವಾದಶಾಕ್ಷರ ಮಹಾಮಂತ್ರದ ಒಂದು ಗುರುತಿನಿಂದ 12 ಸ್ಕಂಧಗಳಿಂದ ಕೂಡಿದೆ ಎಂಬುದಾಗಿ ಇದನ್ನು ಹೇಳ್ತಾರೆ. ಇಂತಹ ಶ್ರೀಮದ್ ಭಾಗವತದ ಒಂದು ಪ್ರವಚನವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಮಗೆ ಆದೇಶವನ್ನು ನೀಡಿದವರು ಶ್ರೀ ಭಗವದ್ಗುರುಗಳು. ಈ ಲೋಕಲ್ಯಾಂಕನವಾಗಿರ್ತಕ್ಕಂಥ ಈ ಗ್ರಂಥದ ಒಂದು ವಿಸ್ತಾರವನ್ನು ಲೋಕ ಕೊಟ್ಟರೆ ಅದು ವಕ್ತಾರಂ ಪೃಚ್ಛಕಂ ಶ್ರೋತೃನೇ ತತ್ಪಾದ ಸಲಿಲಂ ಯಥಾ ಎಂಬಂತೆ ಭಗವಂತನ ಪಾದೋದಕವಾಗಿರ್ತಕ್ಕಂಥ ಗಂಗೆ ಇದೆಯಲ್ಲ, ಅದು ಅನುಸಂಧಾನ ಮಾಡಿದ್ರೆ ಆ ಗಂಗೆಯನ್ನು ಅನುಸಂಧಾನ ಮಾಡು, ಗಂಗೆಯಲ್ಲಿ ಅವಗಾಹನ ಮಾಡು ಅಂತ ಯಾವನು ಹೇಳ್ತಾನೆಯೋ, ಅದನ್ನು ಯಾವನು ಕೇಳ್ತಾನೆಯೋ, ಅದರ ಬಗ್ಗೆ ಅವನು ಪ್ರಶ್ನೆ ಮಾಡ್ತಾನೆಯೋ, ಅವರು ಮೂರನ್ನು ಪವಿತ್ರಗೊಳಿಸುತ್ತೆ ಇದು ಅಂತ ಹೇಳ್ತಾರೆ. ಅಂತೆಯೇ ಶ್ರೀಮದ್ ಭಾಗವತ ಇದರ ಪ್ರವಚನವನ್ನು ಮಾಡಬೇಕು ಎಂಬುದಾಗಿ ನಮಗೆ ಅತ್ಯಂತ ಪ್ರೀತಿಯಿಂದ ಆದೇಶವನ್ನು ಕೊಟ್ಟವರು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಅಭಿನವ ವಾಯಿಷ ಬಂದ ಪ್ರಕಾಶ ಸ್ವಾಮಿಗಳು. ಆ ಗೌರವದಿಂದಲೂ ಈ ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ. ಮತ್ತು ಶ್ರೀಮದ್ ಭಾಗವತದ ಬಗ್ಗೆಯೇ ಕೊಂಡಾಟ ಹೇಳುವಾಗ ಭಾಗವತ ನೋಡೋದು ಪುರಾಣ ಅಂತ ಕಾಣಬಹುದು ನಿಮಗೆ. ಪುರಾಣ ಅನ್ನೋದು ಅಷ್ಟು ಉತ್ತಮವಾಗಿರೋ ಬೌದ್ಧಿಕವಾಗಿರ್ತಕ್ಕಂಥ ಶಾಸ್ತ್ರೀಯವಾದ ಒಂದು ವೈದ್ಯಶ್ಯನ ಅಪೇಕ್ಷೆ ಪಡ್ತಕ್ಕಂಥದ್ದಲ್ಲ. ಯಾವಾಗಲೂ ವೇದಾಧ್ಯಯನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಅದಕ್ಕೆ. ಆದರೆ ಶಾಸ್ತ್ರಾಧ್ಯಯನ ಯಾರು ಮಾಡೋಕ್ಕಾಗೋಲ್ವೋ ಶಾಸ್ತ್ರ ವಿಹೀನ ಕವಯೋಭವಂತಿ ಅಂತ, ಆ ಕಾವ್ಯ ಮಾಡೋಕ್ಕೂ ಯಾರಿಗೆ ಶಕ್ತಿ ಇಲ್ವೋ ಅಂಥ ಅವರು ಕವಿತ್ವಹೀನಾಸ್ತು ಪುರಾಣ ಭಟ್ಟ ಅಂತ. ಆ ಪುರಾಣವನ್ನು ಹೇಳೋಕ್ಕಾಗದೇ ಇದ್ದವರು ಕೃಷಿಕರಾಗ್ತಾರೆ, ವ್ಯವಸಾಯಕ್ಕೆ ಹೋಗ್ತಾರೆ. ಭಗ್ನ ಕೃಷಿ ಹೇ ಭಾಗವತ ಭವಂತಿ ಅಂತ ಈ ಕಡೆ ಪುರಾಣಕ್ಕೂ ಅಪಮೌಲ್ಯ, ಭಾಗವತ ಶಬ್ದಕ್ಕೂ ಅಪಮೌಲ್ಯ. ಈ ಥರ ಸಾಹಿತ್ಯವನ್ನು ನೋಡ್ತಾ ಇದ್ದೀವಿ. ಅದು ಅನಾದರ್ಶವಾಗಿರೋ ತಗೊಂಡ್ರೆ ಅಗತ್ಯ ಹೊರತು ಆದರ್ಶವಾಗಿ ತಗೊಂಡ್ರೆ ಆ ಥರ ಬಂದಿದ್ದಲ್ಲ. ಅದು ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಅಧ್ಯಾತ್ಮಶಾಸ್ತ್ರದ ಮರ್ಮವನ್ನು ಅತ್ಯಂತ ಆಕರ್ಷಕವಾಗಿ ಅತ್ಯಂತ ಪ್ರಭಾವಪೂರ್ಣವಾಗಿ ಇಟ್ಟಿರತಕ್ಕದ್ದು. ಶ್ರೀಮದ್ ಭಾಗವತ ಹೇಳುವಂತೆ ನಿಗಮ ಕಲ್ಪತೋರು ಗಲಿತಂ ಫಲಂ, ವೇದ ಎನ್ನುವುದು ಮಹಾವೃಕ್ಷ, ಆ ವೃಕ್ಷದಿಂದ ತಾನಾಗಿಯೇ ಜಾರಿ ಇರತಕ್ಕಂಥ ಹಣ್ಣಿದು ಅಂತ. ವೇದಾನ್ ವೃಕ್ಷ ಕಲ್ಪ ವೃಕ್ಷ, ಅದಕ್ಕೆ ಹತ್ತಿದ್ರೆ ಎಲ್ಲ ಫಲಗಳೂ ಸಿಗುತ್ತೆ, ಧರ್ಮಾರ್ಥಕ ಮೋಕ್ಷ ನಿಜವೇ. ಅಷ್ಟಕ್ಕೆ ಹತ್ತೋಕ್ಕಾಗೋಲ್ಲ, ನಮಗೆ ಹಣ್ಣು ಪಡ್ಕೊಳ್ಳೋಕ್ಕಾಗೋಲ್ಲ ಅಂದರೆ ಅದಕ್ಕೋಸ್ಕರವೇ ಅಲ್ಲಿರ್ತಕ್ಕಂಥ ಹಣ್ಣು ತಾನಾಗಿಯೇ ಇಳಿದು ಬಂದ್ಬಿಟ್ಟಿದೆ. ಕೆಗೆ ಹಣ್ಣು ಹಣ್ಣು ಎಂಥ ಹಣ್ಣು ಅಂದರೆ ಕೇವಲ ರಸವೇ ಇರತಕ್ಕಂಥ ಹಣ್ಣು. ಹಣ್ಣುಗಳು ಸಿಪ್ಪೆ ಇರುತ್ತೆ, ಸಿಪ್ಪೆ ಇಲ್ಲದೆ ಬೇರೆ ರಸವೇ ರಸ, ಬರೀ ರಸವಾದ ಸೋರ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಲವಾಗಿ ಇದನ್ನು ಭಾವಿಕರ ಭಾವುಕರಾಗಿರ್ತಕ್ಕಂಥ ರಸಿಕರು, ಭೂಮಿಯಲ್ಲಿರ್ತಕ್ಕಂಥ ರಸಿಕರು ಇದನ್ನು ಲಯವಾಗುವವರೆಗೂ, ಮನೋಲಯ ಆಗುವವರೆಗೂ, ಅದರಲ್ಲಿ ಲಯ ಹೊಂದುವವರೆಗೂ ಕೂಡ ಪುನಃ ಪುನಃ ಪಾನ ಮಾಡ್ತಾರೆ. ಮತ್ತೆ ಎಂಥ ಹಣ್ಣು ಅದು ಅಂದರೆ ಶುಕಮುಖವಾದ ಅಮೃತ ದ್ರವ ಸಂಯುತ ಅಂತ ಗಿಳಿ ಕಚ್ಚಿದ ಹಣ್ಣು. ಗಿಳಿ ಕಚ್ಚಬೇಕಾದ್ರೆ ಬಹಳ ಅಸಮಾರು ಹಣ್ಣನ್ನೇ ಕಚ್ಚುತ್ತೆ. ಇಲ್ಲಿ ಕಚ್ಚಿರೋ ಶುಕ ಯಾವುದನ್ನು ಶುಕ ಮಹರ್ಷಿ ಅನ್ನೋ ಶುಕಕ್ಕೆ ಕಚ್ಚಿದೆ ಇದನ್ನು. ಅದು ಕಚ್ಚಿ ಅದು ಆ ಹಣ್ಣಿನಲ್ಲಿ ಯಾವ ರಸ ಇತ್ತು ಅದ್ರ ಜೊತೆಗೆ ತನ್ನ ಬಾಯಲ್ಲಿ ಇರತಕ್ಕಂಥ ಲಾಲಾರಸ ಆನಂದಮಯ ರಸ ಅದನ್ನು ತುಂಬಿದೆ ಅದರಲ್ಲಿ. ಆ ದರ್ಶನ ಭಾಗವತ ಅವನ ನಾವು ಅನುಸಂಧಾನ ಮಾಡ್ತಾ ಇದ್ದೀವಿ ಎಂಬುದಾಗಿ ಆ ಭಾಗವೊಂದೋಜ್ಯ ಕೊಟ್ಟಂತಹ ಭಗವಾನ್ ವೇದವ್ಯಾಸ ಮಹರ್ಷಿಗಳನ್ನು ಅವರ ಜ್ಞಾನಪುತ್ರರು ಅಂತೆಯೇ ಅವರ ಸುಪುತ್ರರು ಆಗಿರುವ ಶುಕಬ್ರಹ್ಮರ್ಷಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಕಾಯ್ದೆ ನಾವು ಪ್ರವೃತ್ತರಾಗುತ್ತಿದ್ದೇವೆ. ಈ ಗ್ರಂಥದ ಹೆಸರು ಶ್ರೀಮದ್ ಭಾಗವತ ಅಂತ ಪ್ರಸಿದ್ಧವಾಗಿದೆ. ಇತ್ತೀಚಿನ ಕೆಲವು ಪುಸ್ತಕಗಳಲ್ಲಿ ಶ್ರೀಭಾಗವತ ಅಂತ ಅದನ್ನು ಮುದ್ರಣ ಮಾಡಿದ್ದಾರೆ. ಏನು ಮಹಾದೋಷ ಏನೂ ಅಲ್ಲ, ಆದರೆ ಭಾಗವತದ ಒಂದು ವೈಶಿಷ್ಟ್ಯವನ್ನು ಚೆನ್ನಾಗಿ ಕೊಂಡಾಡೋದಕ್ಕೆ ಶ್ರೀಭಾಗವತ ಅನ್ನೋದಕ್ಕಿಂತ ಶ್ರೀಮದ್ ಭಾಗವತ ಅನ್ನೋ ಪದವೇ ಚೆನ್ನಾಗಿದೆ ನಮ್ಗೆ ತೋರುತ್ತೆ. ರಾಮಾಯಣ ವಿಷಯದಲ್ಲೂ ಹಾಗೇನೆ, ರಾಮಾಯಣವನ್ನು ಶ್ರೀಮದ್ ರಾಮಾಯಣ ಅಂತ ಹೇಳ್ತೀವಿ ನಾವು, ಕೆಲವು ಶ್ರೀರಾಮಾಯಣ ಅಂತಲೂ ಹೇಳ್ತಾರೆ. ಜಾತಕ್ಕೆ ಅಂದರೆ ಶ್ರೀಮದ್ ರಾಮಾಯಣ ಅಂದರೆ ಶ್ರೀಮತ್ ಅನ್ನೋ ಮತು ಪ್ರತ್ಯಯ ಇದೆ, ಮತುಪ್ರತ್ಯ ನೀತಿಯೋಗವನ್ನು ಹೇಳುತ್ತೆ. ಅಲ್ಲಿ ಶ್ರೀಮತ್ ಅಂದರೆ ಸದಾಕಾಲವೂ ಶ್ರೀ ಸಂಪನ್ನವಾದದ್ದು ಅನ್ನೋ ಅರ್ಥ ಬರುತ್ತೆ. ಅಂತ ಶ್ರೀಮದ್ ರಾಮನ ಕಥೆ ಅಂತ ಬರುತ್ತೆ. ಆವಾಗ ರಾಮನೊಬ್ಬನಿಗೇನೆ ವಿಶೇಷತೆಯನ್ನು ಹೇಳಿದಂತೆ ಆಗುತ್ತೆ. ಆದರೆ ಶ್ರೀಮದ್ ರಾಮಾಯಣದಲ್ಲಿ ಸೀತಾಯಾಶ್ಚರಿತಂ ಮಹತ್ ಅಂತ ಸೀತಾದೇವಿ ಚರಿತ್ರೆಗೂ ಅಷ್ಟೇ ಪ್ರಾಮುಖ್ಯ ಇದೆ ಅಂತ ಸೀತನ ಗೌಣ ಮಾಡೋದಾಗುತ್ತೆ. ಅದನ್ನು ಶ್ರೀರಾಮಾಯಣ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸಮಾಸಮ ಹೋಗ್ಬಿಡುತ್ತೆ ಅಂತ ರಾಜಿ ಮಾಡೋ ಬರ್ತಾರೆ. ಆ ರಾಜಿ ಮಾಡಲಿ, ಆದರೆ ಶ್ರೀಮದ್ ರಾಮಾಯಣ ದ್ವಯಮಂತ್ರದ ಒಂದು ವಿಸ್ತಾರ ಅಂತ ಹೇಳ್ತೀವಿ. ದ್ವಯಮಂತ್ರದಲ್ಲಿ ಶ್ರೀಮತ್ ಬರೀ ಶ್ರೀ ಇಲ್ಲ ನೋಡಿ, ಅಂದರೆ ಶ್ರೀಮದ್ ರಾಮಾಯಣದೇ ಸಾಧುವಾದದು. ಅಂತೆಯೇ ಶ್ರೀಮದ್ ಭಾಗವತವು ಅಷ್ಟೇ. ನಮ್ಮ ಇಲ್ಲಿ ಬೇರೆ ವಿಷಯದ ಶ್ರೀಕೃಷ್ಣ ವಿಷಯವನ್ನು ಹೇಳೋ ಹೊರಟಿರುವಾಗ ಶ್ರೀಮತ್ ಅಂತ ಶ್ರೀಯಿಂದ ನಿತ್ಯಯೋಗವನ್ನು ಹೊಂದಿರತಕ್ಕಂಥ ಭಾಗವತ ಅಂತ. ಶ್ರೀ ಭಾಗವತ ಅಂದರೆ ಶ್ರೀ ಭಾಗವತ, ಶ್ರೀಯಿಂದ ಕೂಡಿರೋದು, ಕೂಡುವಂತ ಸದಾ ಸಂಪನ್ನವಾಗಿರೋದು, ಪರಿಪೂರ್ಣವಾಗಿರ್ತಕ್ಕದ್ದು. ತ್ರಿಕಾಲಗಳಲ್ಲಿಯೂ ತ್ರಿಲೋಕಗಳಲ್ಲಿಯೂ ಶ್ರೀಮದ್ ಭಾಗವತ ತುಂಬಲು ಜಾಗೆಲ್ಲ ಭಗವಂತ ತುಂಬಿದ್ದಾನೆ ಅವನ ಅರ್ಥವನ್ನು ಕೊಡಬೇಕಾಗಿದ್ರೆ ಶ್ರೀಮದ್ ಭಾಗವತ ಅನ್ನೋ ಹೆಸರೇ ಶ್ರೀಭಾಗವತ ಅನ್ನೋ ಹೆಸರಿಗಿಂತಲೂ ಕೂಡ ವಿಶಿಷ್ಟವಾದದ್ದು ಎಂಬುದಾಗಿ ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ಇದು ಕೇವಲ ವ್ಯಾಕರಣ ದೃಷ್ಟಿಯಿಂದ ಅಲ್ಲ, ಶ್ರೀಮದ್ ಭಾಗವತ ವಿಶಿಷ್ಟತೆಯನ್ನು ಜ್ಞಾಪಿಸೋಕೋಸ್ಕರ ಇದು ನಾವು ನಮಗೆ ಬೇಕಾಗುತ್ತೆ. ಮತ್ತು ಈ ದೇವಿ ಭಾಗವತ ಅನ್ನೋ ಗ್ರಂಥ ಹೇಳಿದ್ನಲ್ಲ, ಆದರಣೀಯವಾದ ಗ್ರಂಥ. ಕೆಲವರು ದೇವಿ ಭಾಗವತ ಶ್ರೀಮದ್ ಭಾಗವತ ಎರಡೂ ಕೂಡ ಶ್ರೇಷ್ಠವಾದ್ದೆ, ಆದರೆ ಶ್ರೀಮದ್ ಭಾಗವತ ಉಪಪುರಾಣ, ದೇವಿ ಭಾಗವತ ಪುರಾಣ ಅಂತ ಸ್ವಲ್ಪ ಅದಕ್ಕೆ ಸೆಕೆಂಡ್ ರ್ಯಾಂಕ್ ಕೊಡ್ತಾರೆ ಅದಕ್ಕೆ ಕೊಡಲಿ. ಆದರೆ ಇದ್ರ ಜೊತೆಗೆ ಇನ್ನೇನು ಹೇಳ್ತಾರೆ, ಶ್ರೀಮದ್ ಭಾಗವತ ತುಂಬ ಇತ್ತೀಚಿನ ಗ್ರಂಥ ಅಂತ. ನಾನು ಬೋಪದೇವ ಅಂತ ಒಬ್ಬ ಇದ್ದ, ಆ ಬೊಪ್ಪಣ್ಣ ಈ ಗ್ರಂಥ ಬರೆದಿದ್ದಾನೆ ಅಂತ ಹೆಸರು ಸೇರಿಸ್ತಾರೆ. ಅವನು ಶ್ರೀಮದ್ ಭಾಗವತದ ಸಾರವಾಗಿರ್ತಕ್ಕಂಥ ಗ್ರಂಥ ಬರೆದ ಹೊತ್ತು ಶ್ರೀಮದ್ ಭಾಗವತ ಅವನು ರಚನೆ ಮಾಡಿದ್ದ ಅಲ್ಲ, ಹಾಗೆ ಹೇಳಿಲ್ಲ ಅವನು. ಅವರು ಹೂಡೋ ಮತ್ತೊಂದು ವಾದ, ಶಂಕರ ಭಗವತ್ಪಾದ ಆಗಲಿ ಭಾಗವತ್ ರಾಮಾಯಣರಾಗಲಿ ಯಾವ ಜಾಗದಲ್ಲೂ ಶ್ರೀಮದ್ ಭಾಗವತದಿಂದ ಒಂದು ಉದ್ಧರಣ ಒಂದು ಕೋಟೇಶನ್ ಕೊಟ್ಟಿಲ್ಲ ನೋಡಿ. ಎಲ್ಲ ಶಾಸ್ತ್ರಗಳು ಕೊಟ್ಟಿದ್ದಾರೆ, ವಿಷ್ಣು ಪುರಾಣದಿಂದ ಪುಷ್ಕಲವಾಗಿ ಪ್ರಭುತವಾಗಿ ಪ್ರಚುರವಾಗಿ ಪ್ರಾಚೀವಾಗಿ ಕೋಟೇಶನ್ ಕೊಡ್ತಾ ಇರ್ತಾರೆ. ಆದರೆ ಶ್ರೀಮದ್ ಭಾಗವತ ಒಂದು ಕೋಟೇಶನ್ ಶಂಕರರು ಕೊಟ್ಟಿಲ್ಲ, ರಾಮಾಯಣರು ಕೊಟ್ಟಿಲ್ಲ, ಮಧ್ವಾಚಾರ್ಯರು ಅದನ್ನು ಕೋಟೇಶನ್ ಕೊಟ್ಟರು ಮಾತ್ರವಲ್ಲದೆ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದನ್ನು ಮಧ್ವಾಚಾರ್ಯರ ಕಾಲದಿಂದ ಈಚೆಗೆ ಪ್ರಸಿದ್ಧಿ ಬಂದದ್ದು, ಶಂಕರ ರಾಮಾಯಣ ಇದು ಗೊತ್ತೇ ಇರಲಿಲ್ಲ. ತುಂಬ ಆಧುನಿಕವಾಗಿರ್ತಕ್ಕಂಥ ಪುರಾಣ ಇದು, ಆದಿನ ಮಹಾಪುರಾಣ ಉಪಪುರಾಣ ಅದು ಸ್ವಲ್ಪ ಗೌರವ ಕೋಣ ಅನ್ನೋದಕ್ಕೆ ಅಂತ ಹೀಗೆ ಅರ್ಧಂಬರ್ಧ ಹೇಳೋಕೆ ಬರ್ತಾ ಇದ್ದ ವಿಷಯದಲ್ಲಿ. ಅವ್ರು ಗಮನಿಸಬೇಕಾದ ವಿಷಯ, ಶಂಕರಾಚಾರ್ಯರು ರಾಮಾಚಾರ್ಯರು ಇಬ್ಬರನ್ನ ಕೋಟೇಶನ್ ಅದರಿಂದ ಕೊಡದೆ ಹೋದರೂ ಕೂಡ ಅವರಿಂಥ ಹಿಂದೆ ಆ ಗ್ರಂಥ ಇತ್ತು ಅನ್ನೋಕ್ಕೆ ಒಂದು ಸ್ಪಷ್ಟವಾದ ಪ್ರಮಾಣ ಅಂದರೆ ಶಂಕರಾಚಾರ್ಯ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಜಗ್ರಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಪಿ ಅನ್ನೋ ಶ್ಲೋಕವನ್ನು ಗೌಡಪಾದ ಉದ್ಧರಿಸಿದ್ದಾರೆ. ಶಂಕರಾಚಾರ್ಯರ ಆಚಾರ್ಯ ಉದ್ಧರಿಸಿರುವಾಗ ಇನ್ನು ಶಂಕರಾಚಾರ್ಯನ ಈಚಿಂದು ಅಂತ ಹೇಳೋಕೆ ಹೇಳ್ತಕ್ಕ ಯಾಕೆ ಹೇಳಿದ್ರೆ ಯಹಾ ಕ್ಯಾಹ ಅಂತ ಕೇಳಬೇಕು, ಸರಿಯಲ್ಲ. ಪ್ರಾಚೀನವಾದ ಮಹಾಪುರಾಣವೇ ಇದು. ವೇದಾಂತೇಶ್ವರ ಉದ್ಧರಣೆ ಕೊಟ್ಟಿದ್ದಾರೆ, ವಿದ್ಯಾಣ್ಯ ಉದ್ಧರಣೆ ಕೊಟ್ಟಿದ್ದಾರೆ, ವಿದ್ಯಾವತಾಂ ಭಾಗವತೆಯ ಪರೀಕ್ಷಾ ಒಂದು ಪ್ರಸಿದ್ಧಿ ಇದೆ. ಇಷ್ಟೆಲ್ಲ ಸೇರಿರುವಾಗ ಈ ಗ್ರಂಥದ ಪ್ರಾಮಾಣ್ಯ ಅಥವಾ ಪ್ರಾಚೀನತೆ ವಿಷಯದಲ್ಲಿ ನಾವು ಯಾವ ಸಂದೇಹವನ್ನು ಪಡಬೇಕಾಗಿಲ್ಲ. ಇದನ್ನು ಬರೆದವರು ಯಾರು, ರಚನೆ ಮಾಡಿದವರು ಯಾರು ಹೇಳಿದ್ರೆ ವೇದವ್ಯಾಸರು ಅಂತ ಇದೆ. ಆದರೆ ಜ್ಞಾನಯಜ್ಞಂ ಕರಿಷ್ಯಾಮಿ ಶುಕಶಾಸ್ತ್ರ ಕಥೋಜ್ವಲಂ ಅಂತ ಹೇಳಿದೆ. ಶುಕಶಾಸ್ತ್ರ ಅಂತ ಹೇಳೋದ್ರಿಂದ ಶುಕ ಮನುಷ್ಯ ಇದನ್ನು ಬರೆದರು ಅಂತ ಹೇಳ್ತಾರೆ. ಶುಕ ಮನುಷ್ಯ ಬರೆದಿದ್ದಲ್ಲ, ಆ ಪರಂಪರೆಯನ್ನು ಮುಂದುವರೆಸಿದವರು ಅವರೇ ಈ ಭಗವದ್ಭಾಗವತದಲ್ಲಿ ಇದನ್ನು ನನ್ನ ತಂದೆಯಾದ ವ್ಯಾಸರಿಂದ ನಾನು ಕಲ್ತ್ಕೊಂಡೆ ಶುಕರೇ ಹೇಳುತ್ತಾರೆ. ಹಾಗಿರುವಾಗ ಅವರ ರಚನೆಯನ್ನು ನಾವಾಗ ಹೇಳಬೇಕು, ಅವರೇ ಹೇಳಿದ ವಿಷಯವನ್ನು ನಾವು ಯಾವುದು ಕಲ್ಪನೆ ಮಾಡಿಕೊಂಡು ಹೇಳಬೇಕು. ವೇದವ್ಯಾಸಂದೇ ಪ್ರವರ್ತವಾದ ಗ್ರಂಥ. ಆದರೆ 16 ಪುರಾಣಗಳಿದೆ, ಆ ಪುರಾಣದ ಶೈಲಿಗೂ ಇದಕ್ಕೂ ವ್ಯತ್ಯಾಸ ಇದೆ. ಪ್ರೌಢವಾದ ಪ್ರಬಂಧ ಇದು. ವೇದ ಉಪನಿಷತ್ತುಗಳಲ್ಲಿರತಕ್ಕಂಥ ಯಾವ ವಾಗ್ಧೋರಣೆಗಳೇ ವಾಕ್ಯಾಂಶ ಉಂಟೋ ಅನುಸರಿಸಿ ನಡೆಯತಕ್ಕಂಥ ಗ್ರಂಥ ಇದು. ಬೇರೆ ಪುರಾಣಗಳು ಹಾಗಿಲ್ಲ, ಅನುಷ್ಠುಪ್ನಲ್ಲಿ ಹೆಚ್ಚಾಗಿದೆ, ಸುಲಭವಾದ ಶೈಲಿ ಇದೆ. ಇದು ಸ್ವಲ್ಪ ಗಡಸಾಗಿರೋ ಭಾಷೆ, ಗಂಭೀರವಾಗಿರೋ ಭಾಷೆ ಇದು. ಅಂದ ಅವ ರಚನೆ ಅಲ್ಲ ಇದು ಅಂತ ಹೇಳಿದ್ರೆ, ಆ ಬೇರೆ ಪುರಾಣ ಇದೆಯಲ್ಲ ಆ ಪುರಾಣಗಳೆಲ್ಲವೂ ಕೂಡ ಸಾಕ್ಷಾತ್ತಾಗಿ ವ್ಯಾಸರು ರಚನೆ ಮಾಡೋದು ಅನ್ನೋದಕ್ಕೆ ಗ್ಯಾರಂಟಿ ಏನಿಲ್ಲ. ಏಕೆಂದರೆ ಆ ಪುರಾಣ ಒಂದಾದ ವಿಷ್ಣು ಪುರಾಣವನ್ನು ಅವರ ತಂದೆ ಪರಾಶರ ಸಂರಕ್ಷಣೆ ಮಾಡೋದು ಸ್ಪಷ್ಟವಾಗಿದೆ. ಅಂದ ಉಳಿದ ಪುರಾಣ ವಿಷಯ ಹೇಗಾದ್ರಲ್ಲಿ ಈ ಪುರಾಣ ಮಾತ್ರ ವೇದವ್ಯಾಸ ನೇರವಾಗಿ ಹೇಳಿದ್ದು ಅವ್ರ ಗ್ರಂಥವೇ. ಆದ್ದರಿಂದ ಒಂದೇ ಶೈಲಿ ಮೊದಲಿನ ಕೋನಗೂ ಇದೆ. ಮತ್ತು ಒಬ್ಬರೇ ಇತರ ಪುರಾಣಗಳನ್ನು ಬರೀಬೇಕಾದರೂ ಕೂಡ ಒಂದೇ ಶೈಲಿ ಎಲ್ಲರೂ ಬರೀಬೇಕು ನಿಯಮನೂ ಇಲ್ಲ. ಅದು ಹೇಗಾದರೂ ಇರಲಿ, ಶ್ರೀಮದ್ ಭಾಗವತದಲ್ಲೇ ವೇದವ್ಯಾಸ ರಚನೆ ಮಾಡಿದ್ದು ಅಂತ ಹೇಳಿರುವುದರಿಂದ, ಶುಕಮೇಶವನ್ನು ಹೇಳುವುದರಿಂದ, ಇದಕ್ಕೆ ವ್ಯತ್ಯಾಸವಾಗಿರ್ತಕ್ಕಂಥ ಅಂಶಗಳು ವಿರುದ್ಧವಾದವಾದ ಯಾವುದೂ ಇಲ್ಲವಾದ್ದರಿಂದ ವೇದವ್ಯಾಸ ಸ್ವಚ್ಛತೆ ಎಂಬುದಾಗಿ ಇನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಶ್ರೀಮದ್ ಭಾಗವತ ಪುರಾಣದ ವಿಶೇಷತೆ ಏನು ಅಂತ ಹೇಳಿದ್ರೆ, ಉಳಿದ ಪುರಾಣಗಳಿಗೆ ಹೆಚ್ಚು ವ್ಯಾಖ್ಯಾನಗಳಿಲ್ಲ. ವಿಷ್ಣು ಪುರಾಣ ಕೂಡ ಒಂದೆರಡು ವ್ಯಾಖ್ಯಾನ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಶ್ರೀಮದ್ ಭಾಗವತ ಎಷ್ಟು ಪ್ರಸಿದ್ಧವಾದ ಆಧ್ಯಾತ್ಮಿಕ ಮೇಲೆ ಕೂಡುವ ಗ್ರಂಥ ಅಂತ ಹೇಳಿದ್ರೆ, ವೈದಿಕ ಸಂಪ್ರದಾಯಕ್ಕೆ ಸೇರಿರತಕ್ಕಂಥ ಎಲ್ಲ ಆಚಾರ್ಯರು ಕೂಡ ನಾನು ಮುಂದು ತಾನು ಮುಂದು ಎಂಬುದಾಗಿ ತಮ್ಮ ವ್ಯಾಖ್ಯಾನದ ಕಾಣಿಕೆಯನ್ನು ಭಾಗವತ ದೇವಿಗೆ ಸಮರ್ಪಣೆ ಮಾಡಿದ್ದಾರೆ. ಹೇಳಂತೆ ಮಧ್ವಾಚಾರ್ಯರದು ಭಾಗವತ ಆತ್ಮನಿರ್ಣಯ ಅನ್ನೋ ಗ್ರಂಥವೇ ಇದೆ. ಅವಶಿಷ್ಟ ಪರಂಪರೆಯಿಂದ ವಿಜಯಧ್ವಜವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದ್ವೈತ ಸಂಪ್ರದಾಯದಲ್ಲಿ ಶ್ರೀಧರಿಯ ಪ್ರಸಿದ್ಧವಾಗಿದೆ ಭಾಗವತ ಆತ್ಮರಿ ಚಂದ್ರಿಕೆ ಶುಕಪಕ್ಷಿ ಅನ್ನೋ ವಿಶಿಷ್ಟವಾದ ವ್ಯಾಖ್ಯಾನಗಳಿದೆ. ವಲ್ಲಭ ಬಂದವರು ತಿಂದ ಗೋರಿಂದ ಕಾಣ್ತಾರೆ, ಇದಕ್ಕೆ ಷಟ್ ಸಂದರ್ಭ ಅನ್ನೋ ಗ್ರಂಥ ಇದೆ. ಚೈತನ್ಯ ಬಂದವರು ವ್ಯಾಖ್ಯಾನ ಇದೆ. ಸುಮಾರು ಕೊಟ್ಟು 25 ವ್ಯಾಖ್ಯಾನ ಇದೆ. 25 ವ್ಯಾಖ್ಯಾನ ಕೊಡೋ ಪುರಾಣ ಯಾವುದೂ ಇಲ್ಲ ಸ್ವಾಮಿ. ಇದರ ಪ್ರಾಮಾಣ್ಯಕ್ಕೆ ಇದಕ್ಕಿಂತಲೂ ಇನ್ನು ಹೆಚ್ಚು ಆಧಾರ ಇಂದೇನ್ಬೇಕು. ಅನೇಕ ಸಹಸ್ರನಾಮಗಳಲ್ಲಿ ಪಿಟು ಸಹಸ್ರನಾಮಕ್ಕೆ ಎಷ್ಟು ವ್ಯಾಖ್ಯಾನಗಳಿದೆ ನೋಡಿ. ಇದು ಅದರ ಪ್ರಸಿದ್ಧಿ, ಅದೇ ಗೌರವಂತೂ ಸ್ಥಿತಿಯಲ್ಲೇ ಇದರ ಪ್ರಸಿದ್ಧಿ ಗೌರವಕ್ಕೆ ಇದೊಂದೇ ಕಾರಣವಾಗಿದೆ. ಮತ್ತು ಇದರ ಪರಂಪರೆ ಹೇಗೆ ಬಂತು ಹೇಳಿದೆ. ಶ್ರೀಮದ್ ಭಾಗವತದ ಪ್ರಥಮಾಚಾರ್ಯ ಯಾರು ಅಂದರೆ ಭಗವಂತನೇ. ಆ ಭಗವಂತನಲ್ಲಿ ಯಾರು ರಥರಾಗಿದ್ದಾರೆಯೋ ಅವರಿಗೆ ಭಾಗವತ ಅಂತ ಹೆಸರು. ಆ ಭಗವದ್ದೇಶಕವಾಗಿರ್ತಕ್ಕಂಥ ಗ್ರಂಥವು ಕೂಡ ಭಾಗವತ ಎಂಬುದ ಹೆಸರು. ಈ ಭಾಗವತದಲ್ಲಿ ಮೊಟ್ಟ ಮೊದಲನೇ ಆಚಾರ್ಯ ಇದಕ್ಕೆ ಯಾರು ಅಂದರೆ ಆದ್ಯಂಗುರುಂ ಗುರುಪರಂಪರೆಯಾಧಿಗಮ್ಯಂ ಎಂದು ಶ್ರೀಮದ್ ಆಚಾರ್ಯರು ಹೇಳಿದಂತೆ, ಗುರುಡಲ್ಲ ಮೊದಲನೇ ಗುರು, ನಾರಾಯಣಂ ಪದ್ಮಪುಂ ವಸಿಷ್ಠಂ ಅನ್ನೋ ಪರಂಪರೆಯಲ್ಲಿಯೋ ಮೊದಲನೇ ಗುರು ಯಾರು ಅಂದರೆ ಆದಿನಾರಾಯಣ. ಅವನೇ ಪ್ರಥಮ ಪ್ರವಕ್ತ ಇದಕ್ಕೆ. ಅವನು ತೇನೇ ಬ್ರಹ್ಮ ಹೃದಯ ಆದಿಕವೆಯೇ ಎಂದು ಪರಬ್ರಹ್ಮವಾದ ವೇದವನ್ನು ಉಪದೇಶ ಮಾಡದಂತೆಯೇ ಸಾರವನ್ನು ಹೈಗಿ ರೂಪಿಯಾದ ಭಗವಂತ ಬ್ರಹ್ಮದೇವರು ಉಪದೇಶ ಮಾಡ್ತಾ ಅಂತ ಅಂತೆಯೇ ಹಂಸರೂಪಿಯಾದ ನಾರಾಯಣ ಸಮಸ್ತ ಭಾಗವತದ ಸಾರವನ್ನು 4 ಶ್ಲೋಕಗಳಲ್ಲಿ, ಚತುಶ್ಲೋಕಿ ಭಾಗವತ ಅಂತ ಮುಂದೆ ಬರುತ್ತೆ ಅದು, ಅದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಬ್ರಹ್ಮದೇವರು ತಮ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿ ಉಪದೇಶ ಮಾಡಿದ್ರು. ನಾರದ ಮಹರ್ಷಿಗಳು ವೇದವ್ಯಾಸರಿಗೆ, ವೇದವ್ಯಾಸರು ಶುಕರಿಗೆ, ಶುಕರು ಅದನ್ನು ಸೂತು ಪುರಾಣಿಕನಿಗೆ, ಮತ್ತು ಪರಿಶುದ್ಧ ಸಭೆಯಲ್ಲಿ ದಯಮಾಡಿದಂಥ ಎಲ್ಲ ಮಹಾತ್ಮರನ್ನು ಕುರಿತಾಗಿ ಉಪದೇಶ ಮಾಡಿದರು ಪರಂಪರೆ. ಇದನ್ನು ಸೂತರು ಗ್ರಹಣ ಮಾಡಿ ಶೌನಕಾದಿ ಮಹರ್ಷಿಗಳಿಗೆ ಬಹುರುಚಃ ಶೌನಕೋ ಬ್ರವೀತ ಎಂಬಂತೆ ಋಗ್ವೇದ ಪಂಥಕ್ಕೆ ಸೇರಿರತಕ್ಕಂಥ ಶೌನಕ ಮಹರ್ಷಿಗಳಿಗೆ ಉಪದೇಶ ಮಾಡಿದರು ಸೂತ ಪುರಾಣಿಕರು. ಅಲ್ಲಿನ ಮುಂದೆ ಗ್ರಂಥ ಬಂದದ್ದನ್ನು ನಾವು ಅನುಸಂಧಾನ ಮಾಡಿ ಕೃತಜ್ಞತೆಯಿಂದ ಈ ಮಹಾತ್ಮನ ಪ್ರಾರಂಭದಲ್ಲಿ ಸ್ಮರಣೆ ಮಾಡ್ಕೋತೇವೆ. ಇದು ಶ್ರೀಮದ್ ಭಾಗವತದ ಉಪದೇಶ ಪರಂಪರೆ. ಉಪದೇಶ ಪರಂಪರೆ ಇದ್ದರೂ ಕೂಡ ಈ ಶ್ರೀಮದ್ ಭಾಗವತವನ್ನು 7 ದಿವಸಗಳ ಕಾಲದಲ್ಲಿ ನಿಯತವಾದ ರೀತಿಯಲ್ಲಿ ಅದು ಅತಿ ಶ್ರೇಷ್ಠವಾದ ಫಲವನ್ನು ಕೊಡೋ ರೀತಿಯಲ್ಲಿ ನಮಗೆ ಕೂರಿಸೋ ರೀತಿಯಲ್ಲಿ ಉಪದೇಶ ಮಾಡಿದವರು ಯಾರು ಅಂದರೆ, ಮೊಟ್ಟ ಮೊದಲು ಸನಕಾದಿ ಮಹರ್ಷಿಗಳು ನಾರದರಿಗೆ ಉಪದೇಶ ಮಾಡೋದು. ನಾರದರು 7 ದಿವಸಗಳ ನಿಯಮದಂತೆ ಇದರ ಪ್ರವಚನ ಮಾಡಿ ಭಕ್ತಿದೇವಿಗೆ ಸ್ವರೂಪ ಪ್ರಾಪ್ತಿಯಾಗುವಂತೆ, ಜ್ಞಾನವೈರಾಜ್ಯಗಳಿಗೆ ಸ್ವರೂಪ ಪ್ರಾಪ್ತಿಯಾಗುವಂತೆ, ಆ ನೆಪದಲ್ಲಿ ಸಾವಿರಾರು ಜೀವಗಳು ಉದ್ಧಾರವಾಗುವಂತೆ ಪ್ರವಚನ ಮಾಡಿ ತೋರಿಸಿದವರು ಯಾರು ಅಂದರೆ ನಾರದ ಮಹರ್ಷಿಗಳು. ಅಲ್ಲಿನ ಮುಂದೆ ಪರಂಪರೆ ಹಾಗೆ ಬಂದಿದೆ. ಈ ಶ್ರೀಮದ್ ಭಾಗವತನ್ನು ಹೇಳಿದಂತೆ 18,000 ಶ್ಲೋಕ, 12 ಸ್ಕಂಧ. ಇದನ್ನು ಅರ್ಥಾನುಸಂಧಾನ ಮಾಡಬೇಕಾದಲ್ಲಿ 18,000 ಶ್ಲೋಕಕ್ಕೆ 18,000 ದಿವಸಗಳಾದರೂ ಬೇಕಾಗುತ್ತೆ. ಒಂದು ಶ್ಲೋಕ ವಿವರಣೆ ಅರ್ಥ ಜಯ ತಗೊಂಡು ಅಷ್ಟು ಅರ್ಥ ತುಂಬಿದೆ ಇದರಲ್ಲಿ ಬೇಕಾಗುತ್ತೆ. ಆದರೆ ಶ್ರೀಮದ್ ಸಪ್ತಾಷ್ಟಮ ವಿಧಿಯಲ್ಲಿ ಹೇಳುವಂತೆ ಜೋಡಿಸಿದ ಪಾರಾಯಣ ಯಾತಕ್ಕೆ ಹೇಳಿದ್ರು ಅಂದರೆ ಜನರ ಆಯಸ್ಸು ತುಂಬ ಕಡಿಮೆ, ಜ್ಞಾಪಶಕ್ತಿ ತುಂಬ ಕಡಿಮೆ, ಗ್ರಹಣಶಕ್ತಿ ತುಂಬ ಕಡಿಮೆ. ಇದನ್ನು ನೋಡಿ ಕರುಣೆಯಿಂದ ಒಂದು 7 ದಿವಸದಲ್ಲಾದರೂ ಮಾಡಲಿ. ಇತರ ಲೌಚಿಕವಾದ ಕಾರ್ಯಕಾಲ ತೊಡಗಿರ್ತಕ್ಕವರಿಗೆ 7 ದಿವಸ ಇದಕ್ಕೋಸ್ಕರ ಪೂರ್ತಿ ಕೊಡ್ಕೊಳ್ಳೋದು ಅಂದರೆ ಅದು ಕೂಡ ಕಟ್ಟ ಅನಿಸುತ್ತೋ ಏನೋ ಆ ಥರ ಇದೆ. ಆದರೆ ಅದರ ಮಹಾಮಹಿಮೆ ಹೇಗಿದೆ ಅಂತ ಹೇಳಿದ್ರೆ, ಆ ಜ್ಞಾನದ ಮಾರ್ಗ, ಯೋಗದ ಮಾರ್ಗ, ತತ್ವದ ಮಾರ್ಗ ಹೇಗಿದೆ ಅಂದರೆ ಉತ್ತಮಾಧಿಕಾರಿಗೆ ಬಹಳ ಶೀಘ್ರದಲ್ಲಿ ಸಿದ್ಧಿಯಾಗ್ಬಿಡುತ್ತೆ. ಶ್ರೀಮದ್ ಭಾಗವತದ ಒಂದು ಕಥೆ ಬರುತ್ತೆ, ಮುಂದೆ ಬರು ಇವಾಗ ಹೇಳ್ತೀನಿ ಅದನ್ನು. ಶ್ರೀಮದ್ ಭಾಗವತದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಪಟಮೈಸೇಷನ್, ಸಾರಿಷ್ಠವಾದ ರೀತಿಯಲ್ಲಿ, ಸಂಕ್ಷಿಪ್ತವಾದ ರೀತಿಯಲ್ಲಿ, ಅಡಕವಾದ ರೀತಿಯ ತತ್ವಗಳನ್ನು ಹೇಳತಕ್ಕಂಥ ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬನೊಬ್ಬ ರಾಜ, ಆ ರಾಜನಿಗೆ ಖಟ್ವಾಂಗ ಅಂತ ಹೆಸರು. ಬರೀ ರಾಜ ಅಲ್ಲ ಅವನು, ಮಹಾಜ್ಞಾನಿ, ಋಷಿ ಸಮ್ಮಾನಾದವನು. ಆದ್ದರಿಂದ ಅವನ ರಾಜನ ಜೊತೆಗೆ ಋಷಿ ಕೇಳಿದೆ, ರಾಜಋಷಿ ಖಟ್ವಾಂಗ ಅವನು, ರಾಜಋಷಿ ಶ್ರೀರಾಮದೇವರು ವಂಶದವನು. ಅವನು ಎಂಥ ಪರಾಕ್ರಮಿ ಅಂದರೆ ದೇವತೆಗಳು ಕೂಡ ಆತನ ಸಹಾಯವನ್ನು ಅಪೇಕ್ಷೆ ಪಡ್ತಾ ಇದ್ದರು. ಮತ್ತು ದೇವತೆಗಳಿಗೆ ಅವನು ಸಹಾಯ ಮಾಡೋಕೆ ಹೋಗಿದ್ದಾಗ ದೇವತೆಗಳು ಅವನ ಪರಾಕ್ರಮದಿಂದ ಹಸುರನ್ನೆಲ್ಲ ಜಯಿಸಿಬಿಟ್ರು. ದೇವರು ತುಂಬ ಸಂತೋಷ ಹೋಗೋಯಿತು. ರಾಜರ್ಷಿಯೇ, ನನಗೇನು ವರ ಬೇಕು ಕೇಳು. ಅವರು, ದೇವತೆಗಳೇ, ನನಗಿನ್ನು ಎಷ್ಟೊತ್ತು ಪ್ರಾಣ ಉಳಿದಿರುತ್ತೆ ದೇಹದಲ್ಲಿ, ನನ್ನ ಆಯಸ್ಸು ಎಷ್ಟಿದೆ ಅದನ್ನು ಹೇಳಬೇಕು ಅಂತನಂತೆ. ಆವಾಗ, ನಿನ್ನ ಆಯಸ್ಸೇ ಒಂದು ಮುಹೂರ್ತ ಕಾಲ ಬದುಕಿರ್ತೀಯ ನೀನು, ಅಷ್ಟೇ ತಾನೇ ಅಂತೆ. ಒಳನೇ ಸುಖಾಸನ ಕೂತ್ಕೊಂಡ, ಇಂದಿರಾಮ ಸುಬ್ಬದಿನ ಮೇನುಮುಖ ಮಾಡಿಕೊಂಡ, ನಾಸಾಕ ದೃಷ್ಟಿ ಭ್ರೂಗ ದೃಷ್ಟಿ ಅಂತ ಅಂದ್ಕೊಂಡು ಮೇಲೆ ಪ್ರಯಾಣ ಮಾಡಿಬಿಟ್ಟು ಅಭಯಪ್ರದನಾಗಿರ್ತಕ್ಕಂತಹ ನಾರಾಯಣಪ್ಪ ಅದನ್ನು ಸೇರ್ಕೊಂಡ್ಬಿಟ್ಟ ಅವನು ಅಂತ ಕತೆ. ಈ ಕಥೆಯನ್ನು ಬರಿಬೇಕಾಗಿದ್ದರೆ ಒಂದು ಪೇಜ್ ಆಗುತ್ತೆ. ಇಂಗ್ಲೀಷ್ ಭಾಷೆ ಇನ್ನೂ ಜಾಸ್ತಿ ಆಗುತ್ತೆ, ಸಮಯದಿಂದ ಕಡಿಮೆ ಮಾಡಬಹುದು. ಇಷ್ಟು ಇದನ್ನು ವೇದವ್ಯಾಸರು ಹೇಳೋದು 32 ಅಕ್ಷರದಲ್ಲಿ ಈ ಕಥೆ ನಡೆಸಿದ್ದಾರೆ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾಮಿ ಆತ್ಮನಃ ಮುಹೂರ್ತ ಸರ್ವ ಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. 32 ಅಕ್ಷರ ಇಷ್ಟೆಲ್ಲ ಬಂದ್ಬಿಡಿ ಅದರಲ್ಲಿ. ಭಾವದ ವಿಶೇಷವಾದಂದ್ರೆ ಆ ತರಹ ಬಹಳ ವಿಸ್ತಾರವಾದ ವಿಷಯಗಳನ್ನು ಅಡಕವಾಗಿ ಪ್ರಭಾವಪೂರ್ಣವಾಗಿ ಹೇಳತಕ್ಕಂಥ ಶಕ್ತಿ ಇದರಲ್ಲಿದೆ. ಮತ್ತು ಈ ಸಪ್ತಾಹ ಶ್ರವಣ ವಿಧಿ ಅಂತ ಹೇಳಿದ್ನಲ್ಲ, ಅದು ಬಂದ ಪ್ರಕರಣವನ್ನು ಪದ್ಮಪುರಾಣ ಹೀಗೆ ವರ್ಣನೆ ಮಾಡುತ್ತೆ. ಒಮ್ಮೆ ನಾರದ ಮಹರ್ಷಿಗಳು ವಿಶಾಲ ಕ್ಷೇತ್ರಕ್ಕೆ ಹೋಗಿದ್ರಂತೆ. ವಿಶಾಲ ಅಂದರೆ ರಾಮಾಯಣದಲ್ಲಿ ಬರುತ್ತೆ, ವಿಶಾಲಾನ್ ದದೃಶುಪುರೀಂ ಅಂತ. ಆ ವಿಶಾಲ ಅಲ್ಲ ಇದು, ಶ್ರೀ ವಿಶಾಲಾಂ ವಿಶಾಲಾಂ ಅಂತ ಕಾಳಿದಾಸ ಮೇಘನ ಹೇಳ್ತಾನೆ. ಆ ವಿಶಾಲ ಅಲ್ಲ ಅದು. ಈ ವಿಶಾಲ ಯಾವುದು ಅಂದರೆ ಜೈ ಬದ್ರಿ ವಿಶಾಲ್ ಅಂತಲ್ಲ, ಬದ್ರಿ ಕ್ಷೇತ್ರ ಯಾತ್ರೆ ಮಾಡುವಾಗ ಆ ಬದ್ರಿ ಕ್ಷೇತ್ರಕ್ಕೆ ವಿಶಾಲ ಅಂತ ಹೆಸರು. ಆ ವಿಶಾಲ ಕ್ಷೇತ್ರದಲ್ಲಿ ಒಮ್ಮೆ ನಾರದರಿಗೂ ಸನಕಾದಿ ಸಿದ್ಧರಿಗೂ ಭೇಟಿಯಾಯಿತು. ಆವಾಗ ಸನಕಾದಿಗಳು ನಾರದನ್ನು ನೋಡ್ಬಿಟ್ಟು, ನಾರದ ತಮ್ಮಾಗಬೇಕು ಸನಕಾದಿಗಳಿಗೆ, ಅವರು ಪೂರ್ವೇಶಾಯು ಪೂರ್ವಜಃ ಅವರು ಬಿಟ್ಟು, ಏನು ಬ್ರಹ್ಮನ್ ಏನು ಪೆಚ್ಚ ಪೆಚ್ಚಾಗಿ ಕಾಣ್ತಿದ್ದೇನು, ಮುಖದ ದೈನ್ಯ ಕಾಣ್ತಾ ಇದೆ ನಿನಗೆ, ಏನೋ ದುಗುಡ ದುಮ್ಮಾನ ಅಂತ, ಏನು ಕ್ರೆಸ್ಟ್ ಫಾಲನ್ ಫೇಸ್, ಏನಾಗಿದೆ? ಒಬ್ಬ ಮನುಷ್ಯನ ತುಂಬ ಹಣ ಸಂಪಾದನೆ ಇದ್ದು ಆ ಕೋಟಿ ಕೋಟಿ ಹಣ ಸೇರಿಸಿರ್ತಕ್ಕವನು ಆ ಹಣ ಅಕಸ್ಮಾತ್ ಕಳ್ಕೊಂಬಿಟ್ರೆ ಅವನ ಮುಖ ಹೇಗಿದೆಯೋ ನಿಮ್ಮ ಮುಖ ಹೋಗ್ಬಿಟ್ಟಿದೆ. ನೀನು ಸಾಮಾನ್ಯ ಹಾಗಲ್ಲ, ಸಾಮಾನ್ಯನಲ್ಲ ನೀನು, ಮುಕ್ತ ಸಂಘ ಸರ್ವಸ್ವ ತ್ಯಾಗ ಮಾಡಿದವನು. ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಾಗ ಈಷಣಾತ್ರಯ ತ್ಯಾಗ ಮಾಡ್ತೇನೆ, ಪುತ್ರಕ್ಷಣ ವಿತ್ತಕ್ಷಣ ದಾಯಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿ ಹೊಟ್ಟುಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಪ್ರತಿಜ್ಞೆ ಮಾಡೋ ಸರಿಯೇ, ಆದರೆ ಅನೇಕ ಕಡೆಗಳಲ್ಲಿ ಆ ಯೋಗ್ಯತೆ ಕೂಡಿಲ್ಲದೇ ಇರೋ ಸನ್ಯಾಸಿಗಳು ಹೊರಟುವಾಗ ಎಲ್ಲ ಬಿಟ್ಟು ಹೋದೆ, ಯಾವ ಸಂಬಂಧವೂ ಇಲ್ಲ, ಸರ್ವಸಂಗ ಪರಿತ್ಯಾಗ, ಮನೆ ಕಡೆ ಜೋಪಾನ ಕಾಣೋ. ನಮ್ಮ ಕನ್ನಡದಲ್ಲಿ ಇದೆ ಗಾದೆ, ಸರ್ವಸಂಗ ಪರಿತ್ಯಾಗ ಮನೆ ಕಡೆ ಜೋಪಾನ ಅಂತ. ವ್ಯವಹಾರದಲ್ಲೂ ಇದೆ. ಪುರೋಹಿತವನ್ನುವರಲ್ಲಿ ಗೌರವ ಉಂಟು ನನಗೆ, ಕರ್ಮಗಳನ್ನು ಚೆನ್ನಾಗಿ ಮಾಡಿಸ್ತಾರೆ. ಆದರೆ ಆ ಉದಾಹರಣೆ ಇಲ್ಲದೆ ಇರತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ಅಂಥವ್ರ ಕೈಗೆ ಬಂದ ಮಾತು ಏನು ಅಂದರೆ, ಆತ್ಮ ಪ್ರಶಂಸೆ, ಪರ ನಿಂದೆ, ಹಣದ ಅಪೇಕ್ಷೆ, ಯಾವುದು ಇಲ್ಲದೆ ಇರತಕ್ಕಂತಹ ನನಗೂ ನಾಕಾಣೆ ದಕ್ಷಿಣೆ, ಆ ಮೂರ್ಖ ಮುಂಡೆಗಣ್ಣಿಗೂ ನಾಕಾಣೆ ದಕ್ಷಿಣೆ ಅಂತ. ನೀವು ಹೇಳಿದ ದೋಷಗಳು ಯಾವ್ದು ಅಂತ ಹೇಳಿದ್ರೆ, ಪರನಿಂದೆ, ಆತ್ಮ ಪ್ರಶಂಸೆ, ಅರ್ಥಾಪೇಕ್ಷೆ. ಅವ್ರ ಮಾತಲ್ಲಿ ರೈತೆ ಹೋಗ್ಬಿಡುತ್ತೆ. ಮಡಿಯ ನಾರದ, ಯು ಆರ್ ನಾಟ್ ಆಫ್ ದಟ್ ಸ್ಟ್ಯಾಂಪ್. ಮಹಾತ್ಮಾರದ ಅಂಥವ್ರಲ್ಲ, ನಿಜವಾಗ್ಲೂ ಮುಕ್ತ ಸಂಘ ನೀನು, ಜಾಗೊಂದ್ ಸರ್ವಸಂಘ ಪರಿಚಯ ಮಾಡಿದಂಥ ಮಹಾಪುರುಷ ನೀನು. ನಿನ್ನಲ್ಲಿ ಈ ದೈನ್ಯ ಕಾಣ್ತಾ ಇದೆಯಲ್ಲ, ಏನು ಸಮಾಚಾರ ಅಂದರೆ, ಸಮಾಚಾರ ಇದೆ ಗುರುಗಳೇ, ಹೇಳ್ತೀನಿ ಕೇಳಿ. ಹೀಗೇನೆ ಕಲಿಯುಗದಲ್ಲಿ ನಾನು ಭೂಮಂಡಲಕ್ಕೆ ಹೋಗ್ಬರೋಣ, ತೀರ್ಥಯಾತ್ರೆ ಮಾಡ್ಕೊಂಬರೋಣ, ಸಾಕ್ಷಾತ್ ಭಗವಂತನಿಗೆ ಸಮುದ್ರ ಕ್ಷೇತ್ರಗಳು ಬೇಕಾದಷ್ಟಿದೆ, ಅಲ್ಲೇ ಯಾತ್ರೆ ಮಾಡ್ಕೊಂಬಂದರೆ ನಾವು ವೈಕುಂಠದಲ್ಲಿ ಯಾವ ಭಗವಂತ ನೋಡ್ತಾ ಇದ್ದೀವೋ ಆ ಭಗವನ್ ಭಾವವೇ ತೀರ್ಥಕ್ಷೇತ್ರಗಳಿಗೆ ಪ್ರತಿಷ್ಠಿತವಾಗಿರ್ತಕ್ಕದ್ದು, ಅದು ಅನುಭವಿಸೋಣ ಅನ್ನೋಕ್ಕೋಸ್ಕರವಾಗಿ ನಾನು ಎಲ್ಲ ಹೋಗ್ತಾ ಇದ್ದೆ. ಹೀಗೆ ಯಾವ ಕ್ಷೇತ್ರ, ಶ್ರೀರಂಗಕ್ಕೆ ಹೋದೆ, ವೆಂಕಟಗಿರಿ ಹೋದೆ, ಶೋಣಭದ್ರ ಹೋದೆ, ಎಲ್ಲ ಕ್ಷೇತ್ರಗಳು, ಭಾರತ ದೇಶದ ಕ್ಷೇತ್ರಗಳು ಯಾವ್ದಿದೆಯೋ 108 ದಿವ್ಯ ಕ್ಷೇತ್ರಗಳು, ಅದರಲ್ಲಿ ಕೆಲವನ್ನ ಮುಖ್ಯವಾದ ಎತ್ತಿ ಹೇಳ್ತೆ. ಎಲ್ಲ ಹೋಗಿ ಬಂದೆ, ಅದು ಏನೂ ನನಗೆ ರಸ ಸಿಕ್ಕಲಿಲ್ಲ. ಹೆಸರು ತೀರ್ಥ ಅಷ್ಟೇ, ದುಷ್ಟಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮ್ಲೇಚ್ಛರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಧರ್ಮದೇವರು ಸೇರ್ಕೊಂಡಿದ್ದಾರೆ, ದುರಾಸೆ ಇಡ್ತಕ್ಕೋಗಿ ವ್ಯಾ ಹೋಗ್ಬಿಟ್ಟಿದ್ದಾರೆ, ದೇವರ ಭಕ್ತಿಯೇ ಶ್ರದ್ಧೆ ಇಲ್ಲ, ಅನ್ಯ ಕ್ಷೇತ್ರಕ್ಕೆ ತಮ್ಮ ಪಾಪಂ, ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ವಿನಯಿಸ್ತೈತಿ. ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಪಾಪ ಮಾಡಿತು ಅಂದರೆ ಪಾಪ ಭದ್ರ ಹೋಗ್ಬಿಡುತ್ತೆ. ಅಂಥ ಜನ ಜಾಗಬಿಟ್ಟಿದ್ದಾರೆ, ಮೇಲೂ ಸರಬಿಡಲಿಲ್ಲ ನನಗೆ. ಹಾಗೆ ಈ ಮಧ್ಯದಲ್ಲಿ ಇತ್ತೀಚೆ ಆದಮೇಲೆ ಬೃಂದಾವನಕ್ಕೆ ಹೋದೆ, ಯಮುನಾ ತಟಕ್ಕೆ ಹೋದೆ, ಯಮುನಾ ತೀರಕ್ಕೆ. ಅಲ್ಲಿ ಹೋದರೆ ಅಲ್ಲಿ ಒಬ್ಬ ಹೆಂಗಸು ದೇವಾದ ರೂಪ ಇರತಕ್ಕಂಥ ಪವಿತ್ರಾತ್ಮ ಇರ್ತಕ್ಕಂಥ ನೋಡಿದ್ರೆ ಭಗವದ್ಗತಿ ಉಕ್ಕಿ ಬರಬೇಕು ನಮಗೆ ಅಂತ ಪರಿಶುದ್ಧ ಹೆಂಗಸು ಒಬ್ಬ ಕೂತ್ಕೊಂಡಿದ್ದಾಳೆ. ಬಹಳ ಸುಂದರಿ, ಆತ್ಮ ಸೌಂದರ್ಯ ಬಾಹು ಸೌಂದರ್ಯ ಎರಡು ಒಟ್ಟೆ ಸೇರಿರ್ತಕ್ಕವಳು ಅಂತ ಮಹಾತ್ಮಳು ನೋಡಿ ಭಕ್ತಿ ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಅಂತ ಕೂತ್ಕೊಂಡಿದ್ದಾಳೆ. ಪಾಪ ತೇಜೋಮಯವಾದ ಮೂರ್ತಿ, ಅನೇಕ ಮಂದಿ ದೇವಿಯರು ದೇವತೆಯಂತೆ ಕಣ್ಣು ನೋಡಿದ್ರೆ ಅವರು ಚಾಮರ ಬೀಸ್ತಾ ಇದ್ದಾರೆ ಅವರಿಗೆ ಆ ದೇವಿಗೆ. ಆ ದೇವಿಯ ಮಡಿಲ ಮೇಲೆ ಇಬ್ಬರು ಮಕ್ಕಳು ಮಲ್ಕೊಂಡಿದ್ದಾರೆ. ಅವರಿಗೆ ಪ್ರಜ್ಞೆ ಇಲ್ಲ, ಅವರ ಮಧ್ಯೆ ತಡ್ತಾ ಇದ್ದಾಳೆ. ಮಕ್ಕಳೇ ಹೇಳಿಪ್ಪ ಹೇಳಿಪ್ಪ ಅಂತ ಎಷ್ಟು ಹೇಳೋದು ಕೂಡ ಹೇಳೋಲ್ಲ ಅವರು. ಅವರು ಮುದುಕರು, ಇವರು ಅವರ ತಾಯಿ, ತಾಯಿ ಯುವತಿಯಾಗಿದ್ದಾಳೆ, ಅವ್ರ ಮಕ್ಕಳು ಮುದುಕರಾಗಿದ್ದಾರೆ, ಜಡವಾಗಿ ಬಿದ್ದು ತೊಡವೆ ಬಿದ್ದುಬಿಟ್ಟಿದ್ದಾರೆ. ಏನು ಮಾಡೋದು ಹೇಳ್ತಾ ಇಲ್ಲ ಇವ್ರು, ಅಯ್ಯೋ ನನ್ನ ಮಕ್ಳ ಗತಿ ಹೀಗೆ ಆಗೋಯ್ತಲ್ಲ, ನಮ್ಮ ಗತಿ ಹೀಗೆ ಆಗೋಯ್ತಲ್ಲ, ಏನು ಜನಗಳು ಏನು ಹೇಳ್ತಾರೆ ಏನು ತಿಳ್ಕೊಳ್ತಾರೆ ಏನು, ನಾನು ಹೀಗಿದ್ದೀನಿ ಈ ಮಕ್ಳು ಹೀಗೆ ಆಗ್ಬಿಟ್ರಲ್ಲ ಏನು ಮನೆ ಗೊತ್ತಾ. ತುಂಬ ಅವರಿಗೆ ಪ್ರಜ್ಞೆ ತರೋಕ್ಕಾಗೆ ಕಷ್ಟಪಡ್ತಾಳೆ. ಅವಳು ನೋಡಿದೆ ನಾನು ಏನು ನೋಡೋಣ, ಹತ್ತಿರಕ್ಕೆ ಹೋದೆ, ಹೋದ ತಕ್ಷಣ ನಾನು ಹಿಡ್ಕೊಂಡ್ಬಿಡೋಳು, ಮಹಾತ್ಮರೇ ತಮ್ಮ ದರ್ಶನದಿಂದ ನಾನು ಪವಿತ್ರಳಾದೆ, ಏನಾರು ಮಾಡಿ ನಾನು ಈ ಮಕ್ಕಳಿಗೆ ಚೈತನ್ಯ ಬರುವಂತೆ ಮಾಡಿ ನೀವು ಅಂತ ಬೇಡ್ಕೊಂಡು ನನ್ನ ಅಂತ ನರದ ಹೇಳ್ತಾ ಇದ್ದಾರೆ. ಆವಾಗ ನಾನು ಓ ಯಾರಮ್ಮ ನೀನು, ನಾನೇ ಸ್ವಲ್ಪ ದಿಟ್ಟಿಸಿ ನೋಡಿ ನೋಡಿದ್ರೆ ಭಕ್ತಿ ದೇವಿ ಸಾಕ್ಷಾತ್ ಭಗವದ್ಭಕ್ತಿಯೇ ಮೂರ್ತಾಕಾರ ಹೋಗಬೇಕು ಅಂತ ಹೇಳಿ. ನಿಮ್ಮ ಮಕ್ಕಳು ಇಬ್ಬರಿದಾರಲ್ಲ ಅದ್ರ ಕರಾದ್ರಿ ಜ್ಞಾನ ಭಕ್ತಿ ಜ್ಞಾನ ವೈರಾಗ್ಯ, ಭಕ್ತಿ ತಾಯಿ ಜ್ಞಾನ ವೈರಾಗ್ಯ ಅವ್ರ ಮಕ್ಕಳು ತಗೊಂಡು ಮಲ್ಕೊಂಡಿದ್ದಾರೆ. ಈ ಸ್ಥಿತಿ ಯಾಕೆ ಉಂಟಾಯಿತು ಅಂದರೆ ಕೃತಿಯುಗದಲ್ಲಿ ತುಂಬ ಚೆನ್ನಾಗಿದ್ದೆ ನಾನು, ಭಗವಂತನ ಸಾನ್ನಿಧ್ಯದಲ್ಲಿ ಯಾವಾಗಲೂ ಇರ್ತೀನಿ, ಅಲ್ಲಿ ನನ್ನನ್ನು ಸಾಧ್ಯ ಭಕ್ತಿ ಎಂದು ಕರೀತಾರೆ. ಜ್ಞಾನ ವೈರಾಗ್ಯಗಳು ತುಂಬಿರುತ್ತೆ. ಇಲ್ಲಿ ಕಳಿಸೋವಾಗ ನನಗೆ ಸಾಧನ ಭಕ್ತಿ ಅಂತ ಹೆಸರು ಬಂತು. ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ದೇನೆ, ಚೆನ್ನಾಗಿದ್ದೆ ನಾನು. ಆದರೆ ಕಲಿದೋಷದ ವಶದಿಂದ ನಾನು ಮುದುಕಿ ಆಗ್ಬಿಟ್ಟೆ, ಇಬ್ಬರು ಮಕ್ಕಳು ಕೂಡ ಮುದುಕರು ಜೀರ್ಣರು ಆಗ್ಬಿಟ್ಟಿದ್ದಾರೆ. ನಾನು ಏನು ಹೀಗಾಗೋಯ್ತಲ್ಲ ಅಂತ ವಿಕೃಳಾಗಿ ಆ ಮಕ್ಕಳನ್ನು ಹೊತ್ಕೊಂಡು ಹೀಗೆ ಯಾತ್ರೆ ಮಾಡ್ತಿರುವಾಗ ಬೃಂದಾವನ ಕ್ಷೇತ್ರಕ್ಕೆ ಬಂದೆ. ಬಂದೊಡನೆಯೇ ನಾನು ತರುಣಿ ಹೋಗ್ಬಿಟ್ಟು ಹಿಂದೆ ಸ್ತ್ರೀ ಬಂದ್ಬಿಡುತ್ತೆ ನನಗೆ. ಆ ನನ್ನ ಮಕ್ಕಳಿಗೆ ಮಾತ್ರ ಅಲ್ಲೂ ಕೂಡ ಚೈತನ್ಯ ಬರಲಿಲ್ಲ. ಮಹಾತ್ಮರು ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀವು ನಾಡಿದ್ರು ನನಗೆ, ದಯವಿಟ್ಟು ಈ ಮಕ್ಕಳಿಗೆ ಚೈತನ್ಯ ಬರುವಂತೆ ಮಾಡಿ. ಈ ಸ್ಥಿತಿ ಯಾಕೆ ಬಂತು ನಮಗೆ ಹೇಳಿ ನಾರಿದರೆ ಗೊತ್ತಿಲ್ಲ ಎನ್ನುವ ನಿನಗೆ. ಕಲಿಯುಗ ಯುಗಧರ್ಮ ಹೀಗಾಗಿದೆ. ಕೃಷ್ಣ ಪರಮಾತ್ಮ ಸರ್ವಪ್ರವೇಶಬೇಡ ಇದನ್ನು ಅಂದರೆ ಕೃಷ್ಣ ಪರಮಾತ್ಮ ಇಲ್ಲಿ ಇವರು ಭೂಮಿಯಿಂದ ಅಲಂಕರಿಸಿದ್ನೋ ಅದು ಇವರು ಕಲಿ ಪ್ರವೇಶ ಇರಲಿಲ್ಲ. ಶ್ರೀಕೃಷ್ಣ ತನ್ನ ಹೂವನ್ನು ಉಪಸಂಹಾರ ಮಾಡಿಕೊಂಡೊಡನೆಯೇ ಕಾಯ್ತಾ ಇದ್ದ ಕಲಿ ಪ್ರವೇಶ ಮಾಡಿಬಿಟ್ಟ ಆಯಿತು. ಆಮೇಲೆ ರಾಜಋಷಿಗಳು ಶ್ರೇಷ್ಠ ಇರಲಿಲ್ವೇ, ಇದ್ದಾದರೆ ಪರಿಶುದ್ಧ ಜಾಂತ ಮಹಾತ್ಮ ದೊಡ್ಡ ಮಹಾತ್ಮ ಅವನು, ಭಾಗವತ ಶ್ರೇಷ್ಠ ಭಾಗವತ ಶ್ರೇಷ್ಠ ಅವನು. ಅವನು ಆ ಕಲಿಯನ್ನು ನಿಗ್ರಹ ಮಾಡೋಕೆ ಹೋದ ಪೂರ್ತಿ ಕಲಿ ಶರಣಾಗತನಾದದ್ದರಿಂದ ಅವನು ಪ್ರಾಣ ಕಳ್ಕೊಳ್ಳಿಲ್ಲ. ನಂದ ರಾಜ್ಯದ ಇರಬೇಡ ಹೊರಟೋಗು ಅವನ ಸಮಸ್ಯೆ ಕಲಿಪುರುಷನಿಗೆ. ಇವನು ರಾಜ್ಯ ಬಿಟ್ಟು ಅಂದರೆ ಭೂಮಂಡವೆಲ್ಲ ರಾಜ ಆಗಿ ಬಂದು ಇನ್ನೆಲ್ಲಿ ಹೋಗೋದು ಅವನು, ನನಗೆ ವಾಸ ಮಾಡೋ ಜಾಗ ಕೊಡಿ, ಹಾಗಿದ್ರೆ ಎಲ್ಲಿ ಮದ್ಯಪಾನ ನಡೆಯುತ್ತೆಯೋ, ಜಾರಿ ಚೋರರು ಇದ್ದಾರೆಯೋ ಎಲ್ಲಿ ಬೇಟೆ ನಡೆಯುತ್ತೆಯೋ, ಇಂಥ ಜಾಗಗಳಲ್ಲಿ ನೀವು ವಾಸ ಮಾಡೋಕ್ಕೆ ಮುನ್ನ ಅಲ್ಲಿರೋದೇನು, ಇನ್ನೊಂದು ಎಕ್ಸ್ಟ್ರಾ ಕೆಲವು ಕೊಡು ಅಂತ ಅಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಕೊಟ್ಟ. ಅದನ್ನಿದ್ದಾನೆ ಆಯಿತು, ಅದೆಲ್ಲ ಸರಿ ಕಥೆ ಆಯಿತು. ಇವನ್ ನನ್ನ ಸಮಸ್ಯೆ ಪರಿಹಾರ ಹೇಗೆ ಹೇಳಿರಬೇಡ, ಉಪನಿಷತ್ ಧರ್ಮ ಅನ್ನೋ ಚೆನ್ನಾಗಿ ಬಲ್ಲವ್ ನಾನು. ಭಗವದ್ಗೀತೆಗಿಂತಲೂ ಉಪನಿಷತ್ಗಿಂತಲೂ ಕೂಡ ಜ್ಞಾನ ವೈರಾಗ್ಯ ಹೇಳ್ತಾ ಗ್ರಂಥಗಳು ಬೇಕೆ, ಅದು ನನಗೆ ಆತ್ಮಗತ ಹೋಗ್ಬಿಟ್ಟಿದೆ ಅದು ಅನ್ನ ಉಪದೇಶ ಮಾಡ್ತೀನಿ ಕಿವಿಗೆ. ಚೈತನ್ಯ ಬಂದೇ ಬರುತ್ತೆ ಅಂದ್ಬಿಟ್ಟು ಆ ಮಕ್ಕಳನ್ನ ತೊಡೆಯ ನೋಡಿಸ್ಕೊಂಡು ಅವರನ್ನು ತಟ್ಟುತ್ತಾ ಅವರ ಕಿವಿಯಲ್ಲಿಯೇ ಆ ನಾದ ತರಂಗಗಳು ಪ್ರವೇಶ ಮಾಡೋ ರೀತಿಯಲ್ಲಿ ವೇದ ಮಂತ್ರ ಉಪನಿಷತ್ ಮಂತ್ರದಿಂದ ಭಗವದ್ಗೀತೆಯಿಂದ ಪುನಃ ಬೋಧನೆ ಮಾಡ್ತಾ ಇದ್ರು ಕೂಡ ಆವಾಗ ಮಕ್ಕಳು ಸ್ವಲ್ಪ ಮೇಲೆ ಕೇಳುತ್ತೆ, ಎದ್ಬಿಟ್ಟು ಆಲಸ್ಯದಿಂದ ಆಕಳಿಸ್ಬಿಟ್ಟು ಪುನಃ ಬಿದ್ದ್ಬಿಡುತ್ತೆ. ಇನ್ನು ಏನೇನು ಮಾಡೋದೋ ಹೇಳಲಿಲ್ಲ, ಸರ್ವ ಪ್ರಯತ್ನ ಮಾಡೋದೋ ಹೇಳಲಿಲ್ಲ, ನಾದ್ರೆ ಪೆಚ್ಚಾಗೋಯ್ತು. ಏನು ಹೀಗೆ ಆಗೋಯ್ತಲ್ಲ, ಈ ತಾನೇ ಮಾತು ಕೊಟ್ಬಿಟ್ಟಿನಿ ಅಮ್ಮನಿಗೆ, ಅದೇ ಬೇಡ ಬದುಕು ಕೊಡ್ತೀನಿ. ಹರಿಹಿ ಶಂವೇ ವಿಧಾಸ್ಯತಿ, ಹರಿಹಿ ಶಂತೆ ವಿಧಾಸ್ಯತಿ, ನಾರಾಯಣ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈಗ ತಾನೇ ಮಾತು ಕೊಟ್ಟೆ, ಈ ಬರಲಿಲ್ಲ ಅದು ಏನು ಮಾಡೋದು ಅಂದರೆ, ಆವಾಗ ಆಶ್ರಯವಾಣಿ ಅವಳಿಗೆ ಹೇಳುತ್ತಂತೆ, ಮಹಾತ್ಮರೇ ಧೃತಿಗೆಡಬೇಡಿ, ನಿಮ್ಮ ಉದ್ದೇಶ ಸಫಲವಾಗತ್ತೆ. ಹೀಗೆ ಮಹಾತ್ಮರು ದೊಡ್ಡವನು ಕೇಳ್ಕೊಂಡು ಹೋಗಿ ದಾರಿ ತೋರಿಸ್ಕೊಡ್ತಾನೆ ನಿಮಗೆ, ಹೇಗೆ ಮಾಡಿದ್ರೆ ಈ ಜ್ಞಾನ ವೈರಾಜ್ಯಗಳಿಗೆ ಚೈತನ್ಯ ಬರುತ್ತೆಯೋ ಅದು ಯಾರನ್ನು ಹೇಳ್ಕೊಡ್ತಾರೆ, ಹೀಗೆ ಸಿಕ್ಕತ್ತೆ ನಿಮ್ಮ ಉದ್ದೇಶ ಅಂತ ಹೇಳಿ ಯಾರನ್ನ ಕೇಳೋದು ಅಂದರೆ, ಮಹಾತ್ಮರು ಯಾರ್ಯಾರು ಸಿಕ್ಕಿದ್ರೆ ಅವನ್ನೆಲ್ಲ ಕೇಳೋರು, ಹೀಗೆ ಆಗಿದೆಯಾ ಜ್ಞಾನ ವೈರಾಜ್ಯಗಳಿಗೆ ಚೈತನ್ಯ ಬರಬೇಕಾದ್ರೆ ಏನು ಮಾಡಬೇಕು ಕಂಡಕಂಡೆಲ್ಲ ಕೇಳೋರು ಅಂತ. ಕೆಲವರು ಏ ಈ ಕಲಿಯುಗದಲ್ಲೇ ಅಸಾಧ್ಯ ಅಂತ, ಅಸಾಧ್ಯ ಅಂದ್ಬಿಡುತ್ತೆ ನಿಮಗೆ, ಅವರು ಅಸಾಧ್ಯ ಅಲ್ಲ ಅತಿ ಕಷ್ಟ ಸಾಧ್ಯ ಅಂತ ಇನ್ನೊಂದು ಬಾಟ್ಲು ಹೇಳೋದು. ಮತ್ತೆ ಕೆಲವೊಬ್ಬರು ಏನು ಮಾಡೋದು ಅಂದರೆ, ಇಂಥವ್ರ ಬಳಿ ಹೋಗಿ ಹೇಳಿಕೊಡ್ತಾರೆ ಅಂತ, ತಾವು ತಪ್ಪಿಸ್ಕೊಳ್ಳೋದಕ್ಕೆ ಈ ಮಾರ್ಗ. ಹೀಗೆ ಕೆಲವರು ಕೇಚಿತ್ ಭೀತ ಪಲಾಯಿತ ಅಂತ ಕೆಲವರು ಉತ್ತರ ಹೇಳಿದ ಉಮಾನ ಆಗತ್ತೆ, ಅಲ್ವಾ ಜಾಗಲೇ ಈಗಿ ಹೀಗೆ ಆಗೋಗ್ಬಿಟ್ರು, ಬಹಳ ಕಟ್ಟಕ್ಕಾಗೋಯ್ತು ನನಗೆ. ಅಲ್ಲಿ ಇಲ್ಲಿ ಅಲ್ದಾಡ್ತಾ ಕೊನೆಗೆ ನಾರಾಯಣ ತಪಸ್ ಮಾಡಿದ ಜಾಗ ನರನಾರಾಯಣ ತಪಭೂಮಿ, ಬದರಿಯಾಕ್ಯ ಗಚ್ಚೋದ್ಧವಮಯಾಜ್ಞಪ್ತ ಬದರಿಯಾಖ್ಯಂ ಅಮಾಶ್ರಮಂ ಎಂದು ನಾರಾಯಣ ಮಂತ್ರನ ಋಷಿ ರೂಪದಲ್ಲಿ ಉಪದೇಶ ಮಾಡಿದಂಥ ಸ್ವಾಮಿ ಪವಿತ್ರತಮ್ಮ ಜಾಗ ಇದೆ. ಅಲ್ಲಿ ಬಂದೆ, ತಾವು ದರ್ಶನ ಆಯಿತು, ಇನ್ನೊಂದು ಬೇರೆ ಸಫಲ ಆಗಿ ಆಗತ್ತೆ ನಮಗೆ, ದಯವಿಟ್ಟು ದಾರಿ ತಿಳಿಸ್ಕೊಡ್ಬೇಕು. ನಾರದ ನನಗೆ ಗೊತ್ತಿದೆ, ಸ್ವಲ್ಪ ನಾನು ಅದು ವಿವರಣೆ ಕೊಡ್ತೇನೆ. ಬ್ರಹ್ಮದೇವರಿಂದ ಉಪದೇಶ ಪಡೆದಿಲ್ಲ ನೀನು, ಶ್ರೀಮದ್ ಭಾಗವತ ವೇದವ್ಯಾಸರು ನಿರ್ವಿಂಡರಾಗಿದ್ದಾಗ ಅವ್ರಿಗೆ ಹೋಗಿ ಇದನ್ನು ಬರೀ ನೀವು ಪ್ರೇರಣೆ ಕೊಟ್ಟಿಲ್ಲ, ಅದೇ ಶ್ರೀಮದ್ ಭಾಗವತ ಗೊತ್ತಿದೆ ನಿನಗದು, ಅದನ್ನು ಈ ಕ್ರಮದಲ್ಲಿ ನೀನು ಪ್ರವಚನ ಮಾಡಬೇಕು, ಸಪ್ತಾಹ ವಿಧಿ ಅಂತೇಳಿ 7 ದಿವಸಗಳು ಹೀಗೆ ಕುಳಿತುಕೊಳ್ಬೇಕು, ಯಾವ ನಿಯಮದಿರಬೇಕು ಅವರು, ಅವ್ರು ಊಟ ಮಾಡಬೇಕೆ ಉಪವಾಸ ಮಾಡಬೇಕೆ ಅಥವಾ ಅನ್ನಕ್ಕೆ 3 ಮಾನ ಅಪ್ಪಚ್ಚಿಗೆ 6 ಮಾನ ಅಂತ ಫಲಹಾರ ಆಚೆ ಮನೆ ಸುಬ್ಬಮ್ಮನವರಿಗೆ ಏಕಾದಶಿ ಉಪವಾಸ ಅಂತ ನೋಡಿ ಆ ಥರ ಮಾಡಬೇಕೆ. ಇದೆಲ್ಲ ಬಿಟ್ಬಿಟ್ಟು ಆ ಜಾಗದಲ್ಲಿ ಕಥಾ ವಿಘ್ನ ನೋಪವಾಸಂ ಪರಂ ಮನ್ಯೇ ಕಥಾ ವಿಘ್ನಕರೋ ಯದಿ ಅಂತ, ಆ ಉಪವಾಸ ಮಾಡೋದ್ರಿಂದ ಕಥಾಶ್ರಮಕ್ಕೆ ವಿಘ್ನ ಆಗೋ ಪಕ್ಷಕ್ಕೆ ಉಪವಾಸ ಮಾಡಬೇಕಾಗಿಲ್ಲ ಅವರು. ಅದು ಪ್ರತಿನಿಧಿಯ ಎತ್ಕಿನ ಶಾಸ್ತ್ರ ಏನು ಹೇಳಿದೆಯೋ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಸ್ವೀಕಾರ ಮಾಡಬೇಕು ಇತ್ಯಾದಿ ನಿಯಮಗಳು. ಯಾವ ತಿಂಗಳಲ್ಲಿ ಮಾಡಬೇಕದನ್ನು, ಸಭಾಸದರು ಎಂಥವರಾಗಿರಬೇಕು, ಅದಕ್ಕೆ ಅಧಿಕಾರಿಗಳು ಅಂದರೆ ಎಲ್ಲರೂ ಅಧಿಕಾರಿಗಳು ಬೇಕು, ವರ್ಣ ಆಶ್ರಮ ಗೋತ್ರ ಸೂತ್ರ ಆಶ್ರಮಗಳ ಅನಾಶ್ರಮಗಳ ಯಾವುದೇ ಬೇಕು ಎಲ್ಲರೂ ಬೇಕಾದ್ರೂ ಬಂದು ಕೇಳ್ಬೋದು ಅದನ್ನು. ಆ ಥರ ನಿಮಗಿದೆ ಆ ಸಪ್ತಾಹ ವಿಧಿ ನೀನು ಮಾಡು ಅಂದರೆ, ಓ ನಾರದ ಖುಷಿಯಾಗೋಯ್ತು, ಸಪ್ತಾಹ ಶ್ರವಣ ಮಾಡ್ತೀನಿ ಬನ್ನಿ ಅಂತ ಎಲ್ಲ ಘೋಷಣೆ ಹೊಡೆಸ್ಬಿಟ್ಟು ತಕ್ಷಣ ನಾರದರು ಸನತ್ ಕುಮಾರರ ಸನ್ನಿಧಿಗಳು ನಡೀತಾ ಇದೆ ಭಾಗವತ ಶ್ರವಣ ಅಂತ ಋಷಿಗಳೆಲ್ಲ ಬಂದ್ಬಿಡಂತೆ. ಎಲ್ಲ ಋಷಿಗಳು ವೇದವ್ಯಾಸರು ಪರಾಶರರು ಆ ಋಷಿಗಳ ಲಿಸ್ಟ್ ಇದೆ ಒಂದು ಕಡೆ, ಆ ಲಿಸ್ಟೆಲ್ಲ ಪೂರ್ತಿ ನೋಡ್ಬೋದು ಆ ಜಾಗದಲ್ಲಿ. ನೀವು ಎಲ್ಲ ಸಭೆ ಬಂದ್ಬಿಟ್ರು, ಕೆಲವರಿಗೆ ಹೋಗಬೇಕು ಅಂತ ಇಷ್ಟ, ಒಂಥರ ಆಲಸ್ಯ ಹೇಳಿರೋರನ್ನು ಭೃಗಮಹರ್ಷಿ ಎಳ್ಕೊಂಬಂದ್ರಂತೆ ಕೂತ್ಕೊಂಡು ಈ ಮಾಡಿ ಕಥೆ ಶ್ರವಣನ ಮಾಡಿದ್ರು. ಮಾಡಿದ ತಕ್ಷಣ ಅಲ್ಲಿಗೆ ಭಗವಂತನ ಪಾರ್ಶ್ವದರೆಲ್ಲ ಬಂದ್ಬಿಟ್ರು ನೋಡಿ, ಭಗವದ್ ಭಕ್ತರೆಲ್ಲ ಸೇರ್ಕೊಂಡ್ಬಿಟ್ರು. ಆ ಕಥಾಶ್ರಣ ಮುಗಿಯೋ ವೇಳೆಗೆ ಇತ್ತೀಚೆಗೆ ಭಕ್ತಿದೇವಿಯು ಹಿಂದಿಗಿಂತಲೂ ಹೆಚ್ಚು ಹೃಷ್ಟಪಟ್ಟದಳು ಹೃಷ್ಟಪುಟ್ಲ ಹೋಗ್ಬಿಟ್ಲು. ಪತಿಜ್ಞಾನವಾಗಿಗಳು ಆ ಅಂದಿನ ಕುಣಿದಾಡೋ ಶುರು ಮಾಡಿಬಿಟ್ಟು ಅಂತಾರೆ. ಓ ನಾರದರಿಗೆ ನಮಸ್ಕಾರ, ಸನತ್ ಕುಮಾರ ನಮಸ್ಕಾರ, ಕೃಷ್ಣಮೋಹನ್ ನಮಸ್ಕಾರ, ಎಲ್ಲರಿಗೂ ಜಯಘೋಷ ಆಗೋಯಿತು. ತನ್ನ ಮಕ್ಕಳೆಲ್ಲ ಸಂತೋಷ ಪಡ್ತೀಯಾರ ನೋಡಿ, ಸಂತೋಷ ಪಡೋಕ್ಕೋಸ್ಕರವಾಗಿ ಸ್ವಯಂ ಸಂತೋಷದ ಮೂರ್ತ ಸ್ವರೂಪವೇ ಆಗಿರ್ತಕ್ಕಂತಹ ಭಕ್ಷಾನ್ ಮಹಾವಿಷ್ಣುವೇ ಆವಿರ್ಭವಿಸ್ದ. ಜಯ ಜಯಕಾರ ಮಾಡೆಲ್ಲರೂ ಕೂಡ, ಉದ್ಧವರು ಒಂದು ಕಡೆ, ಸನತ್ ಕುಮಾರ್ ಒಂದು ಕಡೆ, ಅರ್ಜುನ ಒಂದು ಕಡೆ, ಎಲ್ಲರೂ ಕೂಡ, ಒಬ್ಬ ತಾಳಧಾರಿ ಇನ್ನೊಬ್ಬರು ನಿಧಿನ ಪಡೆದುಕೊಂಡ್ರು, ಎಲ್ಲ ಭಗವಂತನ ಸಂತೋಷ ಪಡಿದ್ರು. ಕೊನೆಗೆ ಏನಾದ್ರು ವರ ಬೇಕು, ಏನು ವರ ಕೊಡಿ ಅಂದರೆ, ಏನು ಪ್ರಭುಗಳೇ ಇವ ಮಾಡಿರೋದು ಮುಂದೂ ನಡೀಲಿ, ಸಪ್ತಾಶ್ರಮವನ್ನು ಯಾರು ಮಾಡ್ತಾರೆಯೋ ಅವರೆಲ್ಲರಿಗೂ ಸದ್ಗತಿ ಉಂಟಾಗಲಿ. ತಥಾಸ್ತು ಭಗವಂತ ಹೇಳದ ಅಂತ ನಡೆದ ಘಟನೆಯನ್ನು ಹೇಳುತ್ತಾ ಈ ಕಥೆಗೆ ತಕ್ಕಂತೆ ಇನ್ನೊಂದು ಕಥೆ ಹೇಳಿದ್ದೀನಿ ಕೇಳಿ ಅಂತ. ಈ ಕಥೆಯನ್ನು ಹೇಳುವುದು ಒಂದು ಕಲೆ, ಅದು ಮಹಾತ್ಮರು ಗೊತ್ತು. ನಮ್ಮ ಗುರು ಭಗವಂತರು ಒಂದು ಕಥೆಯನ್ನು ತಾಸು ಹೇಳ್ತಾ ಇದ್ರು. ಈ ವೈಶಂ ಪಾಯಿಂಟ್ ಇದ್ದಾರೆ ನೋಡಿ, ಅವರಿಗೆ ವೇದವ್ಯಾಸರು ಅರ್ಪಣೆ ಮಾಡಿದ್ರು, ಇಡೀ ಮಹಾಭಾರತ ಇದೆಯಲ್ಲ ಆ ಮಹಾಭಾರತ ಕಥೆ ಎಲ್ಲ ಪೂರ್ತಿ ನೀವು ನಮ್ಮ ಜನಮೇಜಯ ಇದ್ದಾರಲ್ಲ ಅವನು ಯಜ್ಞ ಮಾಡ್ತಿದ್ದಾನೆ ಅವನು ಹೇಳಬೇಕು ಅಂತ. ಯಜ್ಞ ಮಾಡ್ತಾ ಇದ್ದಾನು ಸರ್ಪಯಜ್ಞ. ಅವ ವೈಶ್ಯ ಪಾಯಿಂಟ್ರು ಹೋಗಿ ಹೋದ ತಕ್ಷಣ ಅವ್ರು ಗೌರವ ಮಾಡ್ದ, ಗುರುಳೆ ಈಗ ಅಪ್ಪಣೆ ಆಗಿದೆ ನಮ್ಮ ಗುರುಗಳು ವೇದವ್ಯಾಸರಿಂದ, ಕಥೆ ಕೇಳಬೇಕು ನೀವು ಅಂತ. ಓ ಕೇಳ್ತೀನಿ, ಎಷ್ಟೊತ್ತಾಗುತ್ತೆ ಅದು ಅಂತ ಹೇಳಿದ್ರೆ, ಎಷ್ಟಿದೆ ಎಷ್ಟು ಶ್ಲೋಕ ಎಷ್ಟಿದೆ, ಇಲ್ಲ 100,000 ಶ್ಲೋಕ ಇದೆ, 100,000 ಶ್ಲೋಕವೇ, ಎಷ್ಟೊತ್ತು ಬೇಕಾಗುತ್ತೆ ಅಂತ ಹೇಳಿದ್ರೆ, ಕೊನೆಯ ಪಕ್ಷ ಒಂದು 5-6 ತಿಂಗಳು ಬೇಕಾಗುತ್ತೆ ಅನ್ನೋದು ಹೇಳಬೇಕಾದ್ರೆ, ಬಿಲ್ಕುಲ್ ಆಗೋಲ್ಲ ಸ್ವಾಮಿ ನಮಸ್ಕಾರ ವೇದವ್ಯಾಸರಿಗೆ, ಈ ರಾಜಕಾರ್ಯಗಳಿರೋ ನಾನು ಯಜ್ಞಕಾರ್ಯ ಬಿಡುವ ರಾಜಕಾರ್ಯ ಇರೋ ನಾನು ಅಷ್ಟು ಕಾಲ ಕೊಡೋಕೆ ಖಂಡಿತ ಆಗೋಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು. ಅರೆ ನೀ ಹೇಳ್ತಿದೀಯ, ನಮ್ಮ ಗುರುಗಳು ಹೀಗೆ ಅಪ್ಪಣೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು ಗೊತ್ತಾಗೋದ, ಏನು ಬೇಡ ಕಣಯ್ಯ, 100,000 ಶ್ಲೋಕ ಬೇಡ, ಅದನ್ನು ನಾನು 24,000 ಶ್ಲೋಕಕ್ಕೆ ಚತುರ್ವಿಂಶತಿ ಸಹಸ್ರೀಂ ಚಕ್ರೇ ಭಾಗವತೀಂ ಕಥಾಂ ಅಂತ 24,000 ಶ್ಲೋಕದಲ್ಲಿ ಅದನ್ನು ಅಡಗಿಸಿದ್ದೀನಿ ನಾನು. 24,000 ಶ್ಲೋಕ ಕೇಳಪ್ಪ, 1,00,000 ಬೇಡ ಅಂದರೆ ಆ 1,000 ಅನ್ನೋದೇ ಆಗೋಲ್ಲ, ಆ ಡಿಜಿಟ್ 3,000 ಆಗೋ ಅದನ್ನು ಕೈರಿ. ಏನಪ್ಪ ಇದು ಹೇಳ್ತೀಯಲ್ಲ ನೀನು, 18,000 ಶ್ಲೋಕ ಒಪ್ಕೊಳ್ತೀಯ ಅಂದರೆ 1,000, 2, 3 ಅಕ್ಷರ ಸೊನ್ನೆ ಇರೋದು ಆಗೋದೇ ಇಲ್ಲ ನನಗೆ. ಇಲ್ಲ ಈ ಸ್ಟಬರನ್ ಪಿಕೇಟೆಡ್ ಫೂಲ್, ಗುರುಗಳು ಅಪ್ಪಣೆ ಹೀಗೆ ಮಾಡಬೇಕು, ರಾಜ ಹೀಗೆ ಮಾಡ್ತಾನಲ್ಲ ಏನು ಮಾಡೋದು, ಒಳ್ಳೆ ರಾಜ ಆದ್ಮೇಲೆ ಏನು ಮಹಾತ್ಮ. ಆದರೆ ಈ ಕಥೆ ಕೇಳೋದು ವಿರಾಮ ಮಾಡ್ಕೋಬೇಕಪ್ಪ, ಇದಕ್ಕೆ ಆಗೋಲ್ಲ ಸ್ವಾಮಿ ಏನು ಮಾಡಲಿ, ಹೋಗ್ಕೊಳ್ಳಿ 1 ಶ್ಲೋಕ ಹೇಳ್ತೀನಿ ಕೇಳಿದೆ ಅಯ್ಯ. ಓ ಆಗ್ಬೋದು ಆಗ್ಬೋದು ಹೇಳಿ ಹೇಳಿ. ಶ್ಲೋಕ ಏನಪ್ಪ ಅಂದರೆ, ದ್ವಾವೇಯ ಮೂರ್ಖವೋ ಲೋಕೇಸ್ಮಿನ್ನೇ, ಈ ಲೋಕದ ಇಬ್ಬರೇ ಇಬ್ಬರು ಮೂರ್ಖರು ಅಂತ. ಯಾರ್ಯಾರು ಅಂದರೆ, ದುರ್ಯೋಧನ ದಶಾನನವು, ಒಬ್ಬ ದುರ್ಯೋಧನ ಇನ್ನೊಬ್ಬ ರಾವಣ, ಇಬ್ಬರೇ ಮೂರ್ಖ ತಮ್ಮರು ಪ್ರಪಂಚದಲ್ಲಿ. ಏಕೆ ಅಂದರೆ ಈ ಗೋಗ್ರಹಣ ಆಯಿತು, ಗೋಗ್ರಹಣದಲ್ಲಿ ಎಲ್ಲರೂ ಕೌರವರು ಭೀಷ್ಮ ದ್ರೋಣ ಸಹಿತಾದ ಸಮಸ್ತ ಕೌರವರು ಅರ್ಜುನಿಂದ ಪರಾಜಿತ ಆಗಿಬಿಟ್ಟು ಮಲ್ಕೊಂಡು ನಿದ್ದೆಗೆ ಹೊರಟೋಗ್ಬಿಟ್ಟು ಅವರು ಬಟ್ಟೆಗಳೆಲ್ಲ ಕಳ್ಕೊಂಡು ಹೋಗಿದ್ದ ಉತ್ತರ ಕುಮಾರ, ಅದು ಗೊತ್ತಿದೆ ಅವನಿಗೆ. ಆದರೂ ಕೂಡ ಯುದ್ಧ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ್ರು. ಇನ್ನು ರಾವಣ ಅನ್ನೋನು ಒಂದು ಕಪಿ ಬಂದು ಇಡೀ ಲಂಕಾ ನಗರಿಯನ್ನು ಭಸ್ವಸಾತ್, ಅಂಜಲೇಯವನ್ರು ಆರಾಹ ಆರ್ಯನಕ್ಕಾಹ ಏಹಿ ಅಯರಾರೂಜಲ್, ಸೀತೆಯನ್ನು ಕಂಡು ಆ ಅಯಲ ಊರಿಗೆ ಯಾವನು ಬೆಂಕಿ ನಿಟ್ಟು ಬಂದನೋ ಅವನ್ಯಮ್ಮೆ ಅಳಿತು ಕಾಪಾನ್ ಅಂತ ಭಯಂಕರವಾದ ಕೆಲಸ ಮಾ ಸುಟ್ಟು ಹಾಕ್ಬಿಟ್ಟು ಬರುವಾಗ ಅನೌನ್ಸ್ಮೆಂಟ್ ಏನು ಗೊತ್ತೆ, ಹಾಂ ನಮ್ಮ ದುರ್ಯೋಧನ ಮಹಾರಾಜ ಸೈನ್ಯದಲ್ಲಿ ನನಗಿಂತಲೂ ಶಕ್ತಿಶಾಲಿಗಳು, ನನ್ನ ಸಮಾಂಡಾದವರು ಕೋಟಿ ಕೋಟಿ ಮಂದಿ ಇದ್ದಾರೆ, ನಾನು ಸಾಧಾರಣವಾದ ಕಪಿ, ಅದಕ್ಕೆ ನನ್ನ ಸಣ್ಣ ಕೆಲಸಕ್ಕೆ ಕಳಿಸಿದ್ದಾರೆ, ರೇ ಆ ಸೀತೆ ಎಲ್ಲೋ ಇದ್ದಾಳೆ ಅಂತ ಹುಡುಕೊಂಬಂಡ್ರಿ, ಈ ಕೆಲಸಕ್ಕೆ ವಿ ಐ ಪಿ ಕಳಿಸ್ಬೇಕೆ, ಈ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಈ ಒಂದು ಕಪಿ ಈ ಕೆಲಸ ಮಾಡ್ತಾರಲ್ಲ, ಇನ್ನೊಂದು ಕಹಿ ಇಂಥ ಕೆಲಸ ಮಾಡ್ದ ಕೃಷ್ಣಯ್ಯನ ನೋಡಿದ್ದ ಅವನು. ಹಾಗಿದ್ದರೂ ಕೂಡ ಯುದ್ಧ ಮಾಡುತ್ತೆ ಅಂತ ಹೊರಡ ನೋಡಿ, ಇವಿಬ್ಬರೇ ಮೂರ್ಖರು ಅಂತ ಇಷ್ಟೇ ಅವನು. ಏನು ಸ್ವಾಮಿ ಗೋಗ್ರಹಣ ಅಂತೀರಿ, ಏನು ಕತೆ ಇದೆ ಗೋಗ್ರಹಣ ಅಂತ ಹೇಳಿ? ಗೋಗ್ರಹಣ ಗೊತ್ತಿಂದಾನೆ, ಹಸುಗಳನ್ನ ಅಪರಿಸ್ಕೊಂಡು ಹೋಗಿದ್ದರು, ಅದನ್ನು ಪುನಃ ಹಿಂದೆ ತೋರೋದು ಅಂತ ಅರ್ಥ. ಯಾರ ಹಸುಗಳು, ಹಸುಗಳು ಯಾರದು ಅಂತ ಹೇಳಿದೆ? ವಿರಾಟ್ ರಾಯನ ಹಸುಗಳು. ವಿರಾಟ್ ರಾಯನೇ? ಸ್ವಲ್ಪ ಹೇಳಿ ಸ್ವಾಮಿ. ಏನು ವಿರಾಟ್ ರಾಯ ಅಂತ ನನಗೆ ಗೊತ್ತಿಲ್ಲ. ಏನು ಅಯ್ಯೋ ವಿರಾಟ್ ರಾಯ ಅಂತ ಬೈತಾರೆ ಇವಾಗ. ಏನು ವಿರಾಟ್ ರಾಯ ಅಂದರೆ ಅವನು ಮತ್ಸ್ಯದೇಶಕ್ಕೆ ಅಧಿಪತಿ ಅವನು. ಅವನು ಗೋಗ್ರಹಣ ಅಪರಿಸ್ಕೊಂಬಂದರು. ಅಪರಿಸ್ಕೊಂಬಂದವ್ರು ಯಾರು? ಏ ಕೌರವರು. ಬಿಡಿಸಿದವ್ರು ಯಾರು? ಪಾಂಡವರು. ಆಮೇಲೆ ಇನ್ನೊಂದು ಎರಡು ಹೇಳೋದ್ರೆ ದಶಾನನ, ಅವನು ಯಾರು? ಆ ಕಥೆಯಲ್ಲಿ ಹೇಳಾಯಿತು. ಈ ಕತೆ ಕೇಳ್ತಾ 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 ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟು 100,000 ಲೋಕ ಪೂರ್ತಿ ಕೇಳ್ಬಿಟ್ಟಂತೆ ಅವರಿಂದ. ಇದು ಕಥೆಯನ್ನು ಹೇಳತಕ್ಕಂತಹ ಒಂದು ಪ್ರತಿಭೆ, ಅಂತಹ ಪ್ರತಿಭಾ ಸಂಪನ್ನ ಆದವನು. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆ ಕತೆ ಆ ಕತೆ ಈ ಕತೆ ಉಪಕ ಹೇಳಿ ಅಡಿ ಪುಡಿ ಭಾರತ ಭಟ್ಟ ಅಂತ ಎಲ್ಲಿ ಸ್ಟಾರ್ಟ್ ಮಾಡೋದೋ ಗೊತ್ತಾಗೋಲ್ಲ. ಈ ಥರದ್ದು ಇದೆ. ಆದರೆ ಒಂದೊಂದು ಒಂದು ಉದ್ಬೋಧಕವಾಗಿರ್ತಕ್ಕಂಥ ಕಥೆಗಳು ಅದರಲ್ಲಿ ನೋಡಿ. ಆತ್ಮದೇವನ ಕಥೆ ಕೇಳಿಪ್ಪ ಎಲ್ಲರೂ. ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಅವನು ಬಡ ಬ್ರಾಹ್ಮಣನೋ ಅಥವಾ ಐಶ್ವರ್ಯವಂತ ಬ್ರಾಹ್ಮಣನೋ ಯೋಚನೆ ಮಾಡಿ, ಅವನ ವೃತ್ತಿ ಭಿಕ್ಷೆ. ಅವನ ಮೇಲೆ ಸಂಪತ್ತು ಮಾತ್ರ ಅಪಾರವಾಗಿತ್ತು. ಭಿಕ್ಷೆಯಿಂದಲೇ ತುಂಬ ಹಣ ಸಂಪಾದನೆ ಮಾಡಿಬಿಟ್ಟಿದ್ದ ಅವನು. ಅವನ ಹೆಂಡತಿ ಇದ್ದಾಳೆ, ಅವಯ್ಯ ಧುಂಧುಲಿ ಅಂತ ಹೆಸರು. ಆತ್ಮದೇವ ಧುಂಧುಲಿ ದಂಪತಿಗಳು ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದ್ದು. ಆತ್ಮದೇವ ಧುಂಧುಲಿ, ಆತ್ಮದೇವ ಧುಂಧುಲಿ, ಧುಂಧುಲಿ ಆತ್ಮದೇವ. ಅವಳು ಕೃಪಣಳು, ನಾಲಿಗೆ ಮೇಲೆ ಹತೋಟಿ ಇಲ್ಲ, ಆದರೆ ಕುಶಲ ಗೃಹಕರ್ಮಣಿ, ಮನೆ ಕೆಲಸಗಳು ಬಹಳ ಕುಶಲಾಗಿದ್ದೆ ಅವಳು. ಈ ಸಂಪನ್ನನಿಗೆ ಎಲ್ಲ ಸಂಪತ್ತು ಇದ್ರೂ ಕೂಡ ಒಂದು ಕೊರತೆ, ಮಕ್ಕಳಿಲ್ಲ. ಈ ದುಃಖ ತುಂಬ ಕೊರಗೋಬಿಟ್ಟು ಏನು ಮಾಡೋಲ್ಲ, ಇನ್ಯಾಕೆ ಬದುಕಿರಬೇಕು ಅಂತ ಅರಣ್ಯಕ್ಕೆ ಓಡೋಗ್ಬಿಟ್ಟ. ಆನಂದ ಒಬ್ಬ ಶಾಂತನಾಗಿರೋ ಸನ್ಯಾಸಿ, ಅವನ ಬಳಿ ಹೋಗ್ಬಿಟ್ಟು ತಾನು ತನ್ನ ಶರೀರ ಕತ್ತರಿಸ್ಕೋಬೇಕು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ನ. ಏನು ಏನಪ್ಪ ಅಮ್ಮ, ಬೇಡ ಬೇಡ ಅದು ಬಂತ ಅವರು. ಏನು ನನ್ನ ಕಷ್ಟ ಪರಿಹಾರ ಮಾಡೋಕೆ ಆಗದೆ ಇದ್ಮೇಲೆ ನೀವು ನನಗೆ ಅಭಯ ಕೊಟ್ಟು ಪ್ರಯೋಜನವೇನು? ಏನು ಕಷ್ಟ ಹೇಳಪ್ಪ. ಇಲ್ಲ ಮಕ್ಕಳಿಲ್ಲ, ಎಷ್ಟು ಮಟ್ಟಿಗೆ ಇದೆ ನಿಸ್ಸಂತ ನಾನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಂದ ಅಷ್ಟೇ ಮಾತ್ರವಲ್ಲ, ಯಾವುದಾದ್ರೂ ಗೋವು ಮನೆ ತಂದುಕೊಂಡ್ರೆ ಆ ಹಸು ಕೂಡ ಕರು ಹಾಕೋಲ್ಲ. ನಾ ಯಾರು ಗಿಡವನ್ನು ನೆಟ್ಟರೆ ಆ ಗಿಡ ಕೂಡ ಬೆಳೆಯೋಲ್ಲ. ಇಂಥ ಸ್ಥಿತಿ ಬಂದ್ಬಿಟ್ಟಿದೆ ನನಗೆ, ನಾವು ದಾರಿ ಮಾಡಿಕೊಡ್ಬೇಕು ನೀವು. ಅಯ್ಯೋ ಮೂರ್ಖ, ನಿನಗೆ ಸ್ನಾತ ಅದು ಯೋಗವಿಲ್ಲ, ನನಗೆ ಗೊತ್ತು. ನಿಮ್ಮ ದೇವರ ಧ್ಯಾನ ಮಾಡಿ ನೆಮ್ಮದಿಯನ್ನು ಪಡ್ಕೋ. ಈಗ ಸಂತಾನ ಪಡಿಬೇಕು ಅಂತ ಆಸೆ ಪಟ್ಟುಬಿಟ್ಟು ಆ ಚಿತ್ರಕೇತು ಏನಾಯಿತು ಎಲ್ಲ ಹೇಳ್ತಾರೆ. ಅದೆಲ್ಲ ಕತೆ ಬೇಡಿ ನನಗೆ, ನಿಮ್ಮನ್ನು ಆಶ್ರಯಿಸ್ತೀನಿ, ಮಕ್ಕಳನ್ನು ಹುಟ್ಟುವಂತೆ ಮಾಡಿ, ಇಲ್ಲೇ ನಿಮ್ಮ ಎದುರಿಗೆ ಪ್ರಾಣ ಬಿಟ್ಟುಬಿಡ್ತೀನಿ. ಅಯ್ಯೋ ನೆಂಪಾಡನ ಧ್ಯಾನ ಜಪ ಮಾಡ್ತಾವ ಇವನು ಯಾಕಪ್ಪ ಕಟ್ಕೊಂಡೆ ನಾನು ಅಂತ ಅವರಿಗೆ ಆದ್ರೆ ಮಾತು ಕೊಟ್ಟಮೇಲೆ ನಡೆಸಬೇಕು. ಹೋಲಿ ಬಿಡು, ನನಗೆ ನಾನು ಹೇಳೋದು ಮಾತು ವ್ಯತ್ಯಾಸ ಆಗೋಲ್ಲ, ಮಕ್ಕಳ ಸೌಖ ಇಲ್ಲ ನಿನಗೆ, ಆದರೆ ಮಕ್ಕಳು ಹುಡ್ತಾರೆ ನನ್ನ ಮದ್ದಗಳು ಅಂತ ಒಂದು ಹಣ್ಣನ್ನು ಕೊಟ್ಬಿಟ್ಟು, ಈ ಹಣ್ಣನ್ನು ನೀನು ಹೆಂಡತಿ ತಿನ್ನಿಸು, ನವ ಮಾಸ ಗರ್ಭದಲ್ಲಿ ಮಗುವನ್ನು ಪಡಿತಾಳು, ಒಳ್ಳೆ ಸಂತಾನ ಹುಟ್ಟುತ್ತೆ, ಮಹಾಯೋಗಿಯಾದ ಮಹಾತ್ಮನ ಪುತ್ರ ಹುಡ್ತಾಯ ಅಂತ ಕೊಟ್ಬಿಡು. ಆ ಹಣ್ಣನ್ನು ತಗೊಂಬಂದು ಇನ್ನೇನು ತನ್ನ ಪುತ್ರ ಸಂತಾನ ಅದಂತೆಯೇ ಭಾವನೆ ಮಾಡ್ಕೊಂಬಿಟ್ಟ. ಒಂದು ಹೆಂಡತಿ ಕೊಟ್ಬಿಟ್ಟು ಸಿದ್ಧರು ಕೊಟ್ಟರು ಹಣ್ಣು ನಿಜವಾಗಲೂ ಫಲ ಆಗತ್ತೆ ಸಿಗ ಆಗತ್ತಂತೆ, ಹಣ್ಣನ್ನು ತಿನ್ಬಿಡು ಕೊಟ್ಬಿಟ್ಟು ಏನೋ ಕೆಲಸಕ್ಕೆ ಭಿಕ್ಷೆಗೆ ಹೊರಬಿಟ್ಟ ಅವನು. ಇವಳು ಆ ಹಣ್ಣು ತಗೊಂಡು ತಡೋ ಅವ್ರ ಯೋಚನೆ, ಈ ಹಣ್ಣು ತಿಂದರೆ ಏನಾಗುತ್ತೆ, ಗರ್ಭ ಆಗುತ್ತೋ ಇಲ್ವೋ ಗ್ಯಾರಂಟಿ ಏನೋ, ಗರ್ಭ ಆದ್ರೂ ಮೋಕು ಅಡ್ಡಾಡ್ಲಾಕ್ ಸೇರಿಬಿಟ್ರೆ ನನ್ನ ಗತಿ ಏನು ಆಮೇಲೆ, ಅಥವಾ ನಾ ಗರ್ಭಿಣಿ ಆಗಿರುವಾಗ ದುರ್ಬಲ ಆಗಿರುವಾಗ ನನ್ನ ನಾದಿನಿ ಇದೇ ಮನೆ ಬಂದುಬಿಟ್ಟು ಪ ಪದಾರ್ಥ ಅಪರಿಸ್ಕೊಂಬಿಟ್ರೆ ಏನು ಮಾಡೋದು, ಕಳ್ಳರು ಬಂದು ಏನು ಮಾಡೋದು, ಏನೋ ಯೋಚನೆ ಮಾಡಿಕೊಂಡು ಮೆಲ್ಲಿಗೆ ಆ ಗಂಡನಿಗೂ ಮೋಸ ಮಾಡಬೇಕು, ಪರೀಕ್ಷೆ ಮಾಡಬೇಕು ನೆಪದಲ್ಲಿ ಅವನ ತಿನ್ನಲೇ ಇಲ್ಲ. ಮೇಲೆ ಒಂದು ಹಸು ಇತ್ತು, ಹಸು ತಿನ್ನಿಸ್ಬಿಟ್ರು ಅಣ್ಣನ. ಅದು ಆದ್ಮೇವ ಮನೆ ಬಂದರೆ ಆವಾಗ ಏನು ಹೇಳೋದು, ಋಷಿ ಮಾತು ವ್ಯತ್ಯಾಸ ಆಗೋದಲ್ಲ ಅಂದರೆ ಅದಕ್ಕೋಸ್ಕರ ತಾನೇನೇ ಗರ್ಭಿಣಿಯಾಗಿರೋ ನಾಟಕ ಆಡು ಔಟ ದಪ್ಪ ಮಾಡ್ಕೊಂಬಿಟ್ಲು. ಕೊನೆಗೆ ಸುಳ್ಳು ಯಾವತ್ತಾರು ಹೊರಬಿದ್ದು ಬಿಡುತ್ತೆ ಸರಿ ಮಾಡೋಕ್ಕೋಸ್ಕರವಾಗಿ ಅವಳು ತಂಗಿ ಹೋಗ್ಬಿಟ್ಟಿದ್ಲು, ಅವಳು ಗರ್ಭಿಣಿಯಾಗಿದ್ಲು. ಅವತ್ತ ಮೆಲ್ಲ ಮಾತಾಡಿಕೊಂಡು ನಿನ್ನ ಮಗು ಹುಟ್ಟಿದ ತಕ್ಷಣ ಮಗು ನನಗೆ ಕೊಟ್ಬಿಡು, ಬಲ್ಯಾಣ ಮಾಡ್ಕೊಂಬೋಣ, ನನ್ನ ಮಗು ಮಧ್ಯೆ ಸತ್ತೋಗ್ಬಿಡು ಸಮಾಚಾರ ಹುಟ್ಟಿಸ್ಬಿಡ್ತೀನಿ ನಾನು, ಇಂಥ ಕೆಲಸ ಮಾಡಿದ್ಲು. ಹಾಗೆ ಮಾಡಿ ಒಂಬತ್ತು ತಿಂಗಳು ತಿಂತಾದ ತಕ್ಷಣ ಆ ಮಗುವನ್ನು ತನ್ನ ತಂಗಿ ಮಗು ಅಂತ ತಾನು ಒಳ್ಳೆ ತಾನು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಹಣ ಏನ ಬೇಕಾದ ಕೊಟ್ಬಿಟ್ರು. ಇದಾದ ಮಾರನೇ ದಿವಸವೇ ಹಸುವಿನ ಗರ್ಭದಿಂದ ಒಂದು ಮಗು ಹುಟ್ಟಿದೆ, ಪುರುಷಾಕಾರ, ಎಲ್ಲ ಪುರುಷಾಕಾರ, ಕಿವಿ ಮಾತ್ರ ಹಸುವಿನಂತೆ, ಗೋಕರ್ಣ ಅಂತ ಹೆಸರಿಟ್ರು ಅವನಿಗೆ, ಗೋಕರ್ಣ ಕ್ಷೇತ್ರದ ಉತ್ತರಾಯಣ ದಕ್ಷಿಣ ಎರಡೆಲ್ಲ ಪುಣ್ಯಗತಿನೂ ಕೊಡ್ತಕ್ಕಂಥ ಕ್ಷೇತ್ರ ಹೆಸರು ಹೆಸರು ಕಿವಿ ಅಂತ ಹೆಸರಿತ್ತು. ಅವನು ಬೆಳೀತಾನೆ, ಈ ದುಂದು ಈ ಮಗ ಇದಲ್ಲ, ದುಂದಿನ ಮಗ ಅಲ್ಲ, ಆ ದುಂದಿನ ತಂಗಿ ಮಗ, ಅವನಿಗೆ ಧುಂಧುಕಾರಿ ಅಂತ ಹೆಸರು. ಇಬ್ಬರು ಬೆಳೀತಾ ಇದ್ದಾರೆ. ಏನು ಜ್ಞಾನದಲ್ಲಿ ಭಕ್ತಿಯಲ್ಲಿ ಬೇರೆ ಬೆಳೆದ ಗೋಕರ್ಣ, ಏನು ಅನ್ಯಾಯ ಅಧರ್ಮ ನಾಸ್ತಿಕತೆ ಇವನು ಬೆಳೆದ, ಇಬ್ಬರು ಬೆಳೀತಾ ಇದ್ದಾರೆ. ಗೋಕರ್ಣ ತಂದೆ ಶುಶ್ರೂಷೆ ಮಾಡಿಬಿಟ್ಟು ತಾನು ತೀರ್ಥಯಾತ್ರೆ ಹೊರಟ, ಸತ್ಪುರುಷರ ಪ್ರಶ್ನೆ ಮಾಡಬೇಕು ಅಂತ ಹೊರಟೋಗ್ಬಿಟ್ಟ. ಅವನು ಈ ಧುಂಧುಕಾರಿ ಅಮ್ಮನ್ನ ಅಪ್ಪನ್ನ ಎಷ್ಟು ಗೋಳಿಕೋಬಾಳು ಚೆನ್ನಾಗಿ ಗೋಳಿಕೊಂಬಿಟ್ಟ. ಇವನ ಕಾಟ ತಡೆಯಲಾರದೆ ಅಪ್ಪ ಅರಣ್ಯ ಕೂಡೋಗ್ಬಿಟ್ಟ, ಕಟ್ಟ ಎಲ್ಲ ಪೂರ್ತಿ ಅಮ್ಮನಿಗೆ ಬರುವಂತೆ ಆಡಿದೆ. ಇವನಿಗೆ ಅರಣ್ಯದಲ್ಲಿ ಹೋದ, ಇದ್ದಕ್ಕಿದ್ದಂತೆ ಗೋಕರ್ಣನ ಭೇಟಿ ಮಗ. ಆ ಗೋಕರ್ಣ ನಮಸ್ಕಾರ ಬಂದ ಕಡೆ ತಂದೆಗೆ ನಮಸ್ಕಾರ, ಏನಪ್ಪ ಇಲ್ಲಿ ಬಂದು ಏನಪ್ಪ, ನಿರ್ವಿಣ್ಣ ಹೋಗ್ಬಿಟ್ಟಿ ನಾನು, ಪುತ್ರ ಸೌಖ್ಯ ಬೇಕಾಗಿಲ್ಲ ನನಗೆ, ನನ್ನ ದಾಯಿ ಗೊತ್ತಿದ್ದು ಹೇಳು ನೀನು, ನೀ ಮಹಾಜ್ಞಾನಿ ವೈರಾಗ್ಯ ಅಂತ ಹೇಳಿದೆ. ಹಾಗೆ ಅವನಿಗೆ ಶ್ರೀಮದ್ ಭಾಗವತನ ಉಪದೇಶ ಮಾಡ್ತೀನಿ ಅಂದರೆ ಅಷ್ಟು ಆಗೋಲ್ಲಪ್ಪ ನನ್ನ ಕೈಲಿ, ಹೊತ್ತನೇ ಸ್ಕಂದ ಒಂದನ್ನು ಪಾಠ ಮಾಡು ಅಂತೇಳಿ ಹೊತ್ತನೇ ಸ್ಕಂದವನ್ನು ಹೇಗೆ ಪಾಠ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟ. ಕೃಷ್ಣಂ ಹ್ಯವಾಪ ಪರಮಂ ದಶಮಸ್ಯ ಪಾಠಾತ್, ಪರಮ ಕೃಷ್ಣನ ಹೊತ್ತನೇ ಸ್ಕಂದದ ಒಂದು ಪಾಠದಿಂದ ಕೃಷ್ಣ ಪರಮಾತ್ಮಪ್ಪ ಅಂದು ಸೇರ್ಕೊಂಬಿಟ್ಟ. ಅವನು ಈ ಕಡೆ ದುಂದು ಕಾರ್ಯ ಅಲ್ಲ, ಅಪ್ಪ ಆದಮೇಲೆ ಅಮ್ಮನ್ನ ಇಬ್ಬರೂ ಕೊಡ್ತಾ ತೊಂದರೆ ಒಬ್ಬಳಿಗೆ ಕೊಡೋಕೆ ಮಾಡದ. ಇವನ ಕಾಟ ತಡೆಯಲಾರದೆ ಅವಳು ಒಬ್ಬ ಬಾವಿಲಿ ಬಿದ್ದುಬಿಟ್ಟು, ಇವನು ವೇಶ್ಯಾಪರಾಯಣನಾದ. ಆ ವೇಶ್ಯರಿಗೆಲ್ಲ ಅಳ್ಳಿ ಇಲ್ಲಿ ಕಳೆತನ ಮಾಡಿ ತಂದುಕೊಡ್ತಾ ಇದ್ದ ಸಂಪತ್ತನ್ನು. ಇವನು ಇದೇ ಮಾಡ್ತಾರೋ ಅವರೆಲ್ಲ ಯೋಚನೆ ಮಾಡಿ ಈ ಸಂಪತ್ತೆಲ್ಲ ಸೇರಿಸಿಬಿಟ್ಟಿದ್ದಾನೆ ಯಾವುದೋ ಗಾಜಿನ ಕಾರ್ಯದಲ್ಲಿ ಕಾಳನ ಹೆಂಡತಿ ಎಂದೆಂದಿಗು ಅಂತ. ಸರಿ, ಯಾವತ್ತಾರೋ ನಮ್ಮ ಕಷ್ಟ ಒದಗುತ್ತೆ ಇವನ ಸಹವಾಸದಿಂದ. ಇವನು ಕಾರಾಗಾರಕ್ಕೆ ಹೊರಟೋಗ್ತಾನೆ, ಇಲ್ತ್ಕೊಂಡು ಸಂಪತ್ತು ಕಿತ್ಕೊಂಡು ಪೊಲೀಸ್ನವರು ಅಂದ್ಬಿಟ್ಟು ರಾತ್ರಿ ಮಲಗಿರುವಾಗ ಅವನ ಕೊಳ್ಳಿಗಳಿಂದ ಅವನ ಗಂಟು ಇದು ಮಾಡಿ ನೂಕಿ ಅಲ್ಲಿಗೆ ಅವನು ಕೊಂದು ಹಾಕ್ಬಿಟ್ರು, ಕೊಂದ್ಬಿಟ್ಟು ಅಲ್ಲೇ ಕೂತಾಕ್ಬಿಟ್ರು. ಅದ್ಮೇಲೆ ಎಲ್ಲ ಮುಚ್ಚಿಬಿಟ್ಟು ಸರ್ ತಿನ್ನಂತೆ ಎಲ್ಲ ಇರ್ತಾ ಇದ್ದರು, ಎಲ್ಲಿ ಇಲ್ವೇ ಇಲ್ವಲ್ಲ ದುಂದು ಕಾರಣ ಎಲ್ಲ ಹೋಗಿದ್ದಾನೆ ಬರ್ತಾ ಹೀಗೆ ತಿಳ್ತಾ ಯಾವತ್ತೋ ಒಂದು ರಾತ್ರಿ ಈ ಹಣನ ಎತ್ಕೊಂಡು ಹೊರಟು ಅವರ ಪಲಾಯನ ಸುತ್ತ ಪ್ರಯಾಣ ಮಾಡಿಬಿಟ್ರು. ಯಾರೂ ಇಲ್ಲ ಇಲ್ಲಿ, ದುಂದು ಕಾರಿ ಕತೆ ಮುಗಿದೋಯ್ತು. ಈ ಗೋಕರ್ಣ ಪಾಪ ಅಲ್ಲಿ ಇಲ್ಲ ತೀರ್ಥಯಾತ್ರೆ ಮುಗಿಸ್ಕೊಂಡು ತನ್ನ ಮನೆಗೆ ಬಂದ. ತನ್ನ ನಿಜ ಮನೆ ಇದೆಯಲ್ಲ, ಆ ಮನೆ ಯಾರೂ ಇಲ್ಲ ಇವಾಗ, ಆ ಮನೆ ಬೀದಿಲಿ ಮಲ್ಕೊಂಡಿದ್ದಾನೆ. ಇದ್ದಕ್ಕಿದ್ದಂತೆ ರಾತ್ರಿ ಮನೆಗಿರುವಾಗ ಒಂದು ಪ್ರೇತ ಕಾಣುತ್ತಂತೆ ಅವನಿಗೆ. ಅದು ಒಂಥರ ಮನುಷ್ಯನ ಕಾಣುತ್ತೆ, ಒಂಥರ ಆನೆ ಅಂತ ಕಾಣುತ್ತೆ, ಹುಲಿಯಂತ ಕಾಣುತ್ತೆ, ಮಾತಾಡೋಕೆ ಬರೋಲ್ಲ, ಸಂಕಟ ಪಡ್ತಾ ಇದೆ, ತುಂಬ ಸಂಕಟ ಪಡ್ತಾ ಇದೆ. ಇವನು ತನ್ನ ಬಲದಿಂದ ಅದು ಚೈತನ್ಯ ಬರೋದು ಮಾಡಿ ಏನು ಸಮಾಧಾನ, ನಾನು ನಿಮ್ಮಣ್ಣ ತುಂದುಕಾರಿ ಪಾಪಗಳು ಏನು ಮಾಡೋದು ಅಷ್ಟನ್ನು ಮಾಡಿ ಆಗಿದೆ ನನಗೆ, ನನ್ನ ನೆಮ್ಮದಿ ಆಗಿಲ್ಲಪ್ಪ, ಅದು ಯಾರು ನೆಂದಿರುವಂತೆ ಮಾಡು ಅಂತ. ನೀ ಹೋಗ್ಬಿಟ್ಟೆ ಅನ್ನೋ ಸಮಾಚಾರ ಗೊತ್ತಾಯ್ತು ನನಗೆ, ಅಕ್ಕೊಂದು ನಿನ್ನ ಕುರಿತು ಗಯಾಶ್ರಾದ್ದ ಮಾಡಿದೆ, ಇನ್ನೂ ಪುಣ್ಯಕ್ಷೇತ್ರ ಬೇಕಾಶ್ರಾದ್ದನ್ನು ಮಾಡಿದೆ, ಆದರೂ ಪ್ರೀತಿಯೋ ನೀವು ಹೋಗಿಲ್ಲ ನನಗೆ, ನನಗೆ ಆಶ್ಚರ್ಯ ಅದು ಏನು ಮಾಡೋ ಗೊತ್ತಾಗಲ್ಲ ನನಗೆ. ಸರಿ ಬಿಡು, ನಾವು ದಾರಿ ನೋಡ್ತೀನಿ ಅಂದ್ಬಿಟ್ಟು ಅನೇಕ ಜನ ಕೇಳ್ಕೊಂಡು ಹೋದಂತೆ. ಯಾರು ಹೇಳೋದು ದಾರಿ ಹೇಳಿರೋ ಅವನಿಗೆ, ಯಾರಿಗೆ, ಗೋಕರ್ಣನಿಗೆ. ಕೊನೆ ಇವರೆಲ್ಲ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಸೂರ್ಯನ ಮಾರ್ಗವನ್ನೇ ತಡೆಗಟ್ಟಂತವನು. ಆ ಸೂರ್ಯನ ತಡೆಗಟ್ಟು, ಸೂರ್ಯ ನನ್ನ ತಡೆಗಟ್ಟಬೇಡ, ಏನು ಬೇಕು ಹೇಳು ಅಂದರೆ ನಾನು ದಾರಿ ಹೇಳಿಕೊಡು ನನ್ನ ತಮ್ಮನಿಗೆ ನಮ್ಮ ಅಣ್ಣನಿಗೆ ಸರಿ ಬರೋದಕ್ಕೆ. ಹಾಂ, ಭಾಗವತ ಸಪ್ತಾಹ ಶ್ರವಣ ಮಾಡಿದ್ರೆ ಒಳ್ಳೇದಾಗುತ್ತೆ, ಆಶ್ರಣ ದಾರಿ ಸಿಗ್ತೀವಿ ನಿಮಗೆ. ಇದು ತತ್ವಾದ ಪುರಾಣ ಕಥೆ ಜ್ಞಾಪಕ ಇರಲಿ. ಇದು ಸಂಚಾರ ಮಾಡಿಸಿದ್ರು ಸೂರ್ಯ ಅಂದರೆ ಆ ಪ್ರಾಣ ಸೂರ್ಯ, ಆ ಪ್ರಾಣ ಸೂರ್ಯ ಸ್ತಂಭನ ಮಾಡಿದ್ರೆ ಮಹಾಯೋಗ ಸಿದ್ಧಿ ಕಾಣುತ್ತೆ. ಅವಾಗ ಗೊತ್ತಾಗುತ್ತೆ ದಾರಿ ಯಾವುದು ಅಂತ, ದೇವರು ತೋರಿಸ್ಕೊಡ್ತಾನೆ. ಈ ಸೂರ್ಯನ ತಡೆಗಟ್ಬಿಟ್ಟೆ ಕತ್ಲೆ ಆಗೋಯ್ತೆ, ಈ ಚಿತ್ತ ಕುಚೋದಿಕ್ಕೆ ಪ್ರಯಾಣವಿಲ್ಲ. ಅಲ್ಲಿ ಭಾಗವತ ಹೀಗೆ ಈ ಥರ ಪರಂಪರೆ ಬೇಕಾಡು ಬರುತ್ತೆ. ಯೋಗ ಸೂತ್ರದವನ್ನು ಆಶ್ರಯಿಸಿರ್ತಕ್ಕಂಥ ತೆಗೆದುಕೊಂಡಿದ್ದ ಆಶ್ರಯಿಸಿರ್ತಕ್ಕಂಥ ಅನೇಕ ಕಥೆಗಳು ಬರುತ್ತೆ ಅದರಲ್ಲಿ. ಹೀಗೆ ಹೋದ ಕೊನೆ ಇವನು ಕೂಡ ಭಾಗವತ ಶ್ರವಣ ಸಪ್ತಾಹ ಶ್ರವಣ ಇದೆಯಲ್ಲ ಹೇಳ್ದ ಹೇಳಿದ್ ನಾನು ನಾರದ್ರು ಮಾಡಿದ್ರು ಅಂತ ಅದೇ ವಿಧಿಯಲ್ಲಿ ಆಶ್ರಯಿಸಿದ. ತುಂಬ ಜನ ಬಂದ್ಬಿಟ್ರು, ಕುಂಟ್ರು ಕೂಡ್ರು ಹೇಳುವರು ಪುಣ್ಯ ಜನರು ಬಂದು ಕೇಳೋಕೆ ಶುರು ಮಾಡಿಬಿಟ್ರು. ಸಪ್ತಾಹ ಶ್ರವಣ ಮಾಡ್ದ, ಅದರ ಫಲವಾಗಿ ಈ ಸಪ್ತಾಹವನ್ನು ಕೇಳೋಕೋಸ್ಕರವಾಗಿ ಈ ಆಸಾಮಿಯು ಬಂದ. ಪ್ರತಿಯೊಂದು ಇದನ್ನಲ್ಲ, ಅವನ ಹೆಸರೇನೋ ತುಂತುಕಾರಿ, ಅವನು ಬಂದ. ಬಂದು ಎದು ಸಪ್ತಾಹ ಶ್ರವಣ ಎರಡೂ ಕೇಳ್ತಾ ಇದೆ, ಸಾವಿರಾರು ಜನ ನಿಮ್ಮಂತೆ ಕೇಳ್ತಾ ಇದ್ದಾರೆ. ಆವಾಗ ಒಂದು ಬಿದಿರಿನ ಮಳೆ, ಆ ಮಳೆಯಲ್ಲಿ ರಂಧ್ರದ ಮೂಲಕ ಪ್ರವೇಶ ಮಾಡಿದ ಅವನು. ಆಯ್ತಲ್ಲಿ ಮೊದಲನೇ ದಿವಸ ಕತೆ ಕೇಳಿದಾಗ ಒಂದು ರಂಧ್ರ ಒಡೀತು, ಎರಡನೇ ದಿವಸ ಕತೆ ಕೇಳಿದ ಇನ್ನೊಂದು ರಂಧ್ರ ಒಡೀತು, ಏಳನೇ ದಿವಸ ಕತೆ ಕೇಳೋನೇ ಏಳು ರಂಧ್ರಗಳು ಒಡೆದು ಹೋಗ್ಬಿಟ್ಟು ಅಲ್ಲಿಂದ ದ್ವಿಯಾಕಾರನಾಗಿರ್ತ ಚತುರ್ಭುಜನಾಗಿರುವ ನಾರಾಯಣರು ಅಂತ ಇರ್ತಕ್ಕಂಥ ಒಬ್ಬ ಭೇತಿ ಕಾಣಿಸ್ಕೊಂಡು ಬಂದು ಗೋಕರ್ಣ ಬಂದು, ಗೋಕರ್ಣ ನಿಮ್ಮಣ್ಣ ಧುಂದುಕಾರಿ ನನಗೆ ಈ ಸಕ್ತಿ ಬಂದ್ಬಿಡುತ್ತೆ, ನನಗೆ ನಿನ್ನಿಂದ ಪರಮೋಪಕಾರವಾಯ್ತು, ನನಗೆ ನೀನು ಒಳ್ಳೆಯದಾಗಲಪ್ಪ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟ ಅವನು ದಿವ್ಯ ಲೋಕಕ್ಕೆ. ಇವನಿಗೆ ಕರ್ಕೊಂಡು ವಿಷ್ಣು ದೂತ್ರ ಬಂದು ಕರ್ಕೊಂಡ್ಬಿಟ್ರಂತ ಅವನ್ನ. ಇವನ ವಿಷ್ಣು ಪುತ್ರನ ಹಿಡಿದ ಗೋಕರ್ಣ, ಏನು ಹೀಗೆ ಪಕ್ಷಪಾತ ನಿಮ್ಮದು, ಇಷ್ಟೆಲ್ಲ ಜನ ಕತೆ ಕೇಳಿದ್ದಾರೆ ಇಲ್ಲಿ, ನಾನು ಕತೆ ಪ್ರವಚನ ಮನೆ ನಮ್ಮೆರಡನ್ನು ಬಿಟ್ಟುಬಿಟ್ಟು ಇವನೊಬ್ಬರು ಮಾತ್ರ ಮೋಸ ಕೊಡ್ತಿಲ್ಲ, ಏನಿದು ಕೇಳಿದೆ. ಕತೆನ ಎಲ್ಲರೂ ಕೇಳಿದ್ರು, ಹೇಗೆ ಕೇಳಬೇಕೋ ಹಾಗೆ ಕೇಳಿದ್ರು, ಇವನೊಬ್ಬನೇನೆ ವಾಗ್ಯ ಎತ್ತರ ಕೇಳಬೇಕು, ಮನೋ ಎತ್ತರ ಕೇಳಬೇಕು, ನಿಮಗೆ ಬಗ್ಗೆ ಕೃಷ್ಣ ತನ್ಮಯತೆಯನ್ನು ಕೇಳಬೇಕು, ಶ್ರದ್ಧೆಯನ್ನು ಕೇಳಬೇಕು, ಭಕ್ತಿಯನ್ನು ಕೇಳಬೇಕು, ಏಕಾಗ್ರವಾದ ಮನಸ್ಸನ್ನು ಕೇಳಬೇಕು. ಆ ಕಥೆಯಲ್ಲಿ ಅಧ್ಯಾತ್ಮ ಭಾವಗಳು ಬಂದಾಗ ಅದಕ್ಕೆ ಸ್ಪಂದನೆ ಮಾಡಬೇಕು. ನಮ್ಮ ಮನಸ್ಸು ಪೂರ್ತಿ ನಮ್ಮನ್ನು ಪೂರ್ತಿ ಪರಮಾತ್ಮ ಪಾದ ಅವನ ಕೊಟ್ಕೊಂಡ್ಬಿಟ್ಟು ನನ್ನ ಕಾಪಾಡಪ್ಪ ತಂದೆ, ನಿನ್ನ ಕತೆ ನಿನ್ನ ಕತೆ ಅವನ ಮಹಿಮೇಲೆ ಇಟ್ಕೋಬೇಕು. ಮಧ್ಯ ಮಧ್ಯೆ ಸಂಶಯಗಳು ಬಂದಿರೋ ಸಂಶಯಗಳನ್ನು ಒಗಡೆ ಇಟ್ಕೊಂಡು ಬೇರೆ ಸಮಯ ಪರಿಹಾರ ಮಾಡ್ಕೋಬೇಕಾದನ್ನು. ಆ ತತ್ವಾರ್ಥವಾದ ಕಥೆಗಳಿಗೆ ಹೇಗೋ ಅರ್ಥ ಇವ್ ಮಾಡ್ಕೊಂಬಿಟ್ಟು ಅದನ್ನ ಅಪಾಸ್ಯ ಅದಕ್ಕೆ ನಿಯಮ ಇಳಿದೆ. ಆ ನಿಯಮದಂತೆ ಮಾಡಿದ್ರೆ ಇವರು ಅವನ ನಿಯಮದಂತೆ ಅವನೊಬ್ಬ ಮಾಡದ, ಯೋಜಿಸಿ ಉಪವಾಸ ಪೂರ್ತಿ ಮಾಡಿದ ಅವನು. ನಿಮ್ಮ ಕೆಲ ಮಾಡೋಕ್ಕಾಗದೆ ಹೋದರೆ ಪರಿಹಾರ ಇದೆಯಲ್ಲ, ಅದನ್ನ ಮಾಡ್ಬೋದಾಯಿತು. ನೀವು ಏಕಾಗ್ರತೆ ಇಲ್ಲದೆ ಯಾವುದೋ ಥರ ಮಾಡಿದೆ. ನೀವು ಕತೆ ಹೇಳುವಾಗಲೂ ನಿನ್ನ ಮನಸ್ಸಿನಲ್ಲಿ ನಾನು ಇವರಿಗೆಲ್ಲ ಮಾಡ್ತೀನಿ ಅಂತ ಸ್ವಲ್ಪ ಅಹಂಕಾರ ಇತ್ತು. ಅದೆಲ್ಲ ಹೊರಟೋಗ್ಬಿಟ್ಟು ನೀವು ಒಳ್ಳೆ ಕೇಳಿ, ನಿಮ್ಮೇಲೆ ತುಂಬ ಪ್ರೀತಿ ನಾರಾಯಣನಿಗೆ, ಇನ್ನೊಂದ್ಸಲ ಮಾಡಿ ನೀನು. ಅವೆಲ್ಲರೂ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಡು, ಬರೋಲ್ಲ ಹೀಗೆ ಬರಬೇಕು, ಈ ಮನಸ್ಸಿನ ಕೂತ್ಕೋಬೇಕು, ಇಂದ್ರಿಯ ಸಂಯಮ ಕೂತ್ಕೋಬೇಕು, ಕದೆ ಶ್ರದ್ಧೆ ಇಟ್ಕೋಬೇಕು, ಇಂಥ ಜಾತಿ ಇಂಥ ಸ್ಮರಣೆ ಬರಬೇಕು, ಎಲ್ಲ ಹೇಳ್ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಆಮೇಲೆ ಕತೆ ಬರೆಯೋಳು, ಅವನು ಇವಾದು ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ. ಅಂತೆಯೇ ಸರಿಯಾದ ಒಂದು ಕಾಲದಲ್ಲಿ ಸಪ್ತಾಷ್ಟ ವಿಧಿಯಂತೆ ಆತನು ಶ್ರೀಮದ್ ಭಾಗವತ ಪ್ರವಚನ ಮಾಡಿದಂತೆ. ಅದು ಮುಗಿದ ತಕ್ಷಣ ಅಲ್ಲಿ ಯಾರ್ಯಾರು ಕತೆ ಕೇಳೋ ಬಂದಿದ್ದರೋ ಅಷ್ಟು ಜನಕ್ಕೂ ಮಹಾವಿಷ್ಣು ಪಾರ್ಷದ ರೂಪವನ್ನು ವಿಷ್ಣು ದೂತರು ಬಂದು ಕೊಟ್ಬಿಟ್ಟು ಎರಡು ಮೇಲೆ ಕರ್ಕೊಂಡು ಹೋಗ್ಬಿಟ್ರಂತೆ. ಆದರೆ ಆತ್ಮದೇವ ಮೇಲೆ ಎಷ್ಟು ಪ್ರೀತಿ ದೇವರಿಗೆ, ಆತ್ಮದೇವ ಅಲ್ಲ ಗೋಕರ್ಣ ಮೇಲೆ ಎಷ್ಟು ಪ್ರೀತಿ ಅಂದರೆ ಉಳಿದವನ್ನೆಲ್ಲ ವಿಷ್ಣು ದೂತರು ಕರ್ಕೊಂಡು ಹೋದರು, ಸ್ವಯಂ ವಿಷ್ಣುವೇ ಬಂದು ಇವನು ಆಗ್ರಹ ಮಾಡಿದೆ ಬಾಪ ಕರ್ಕೊಂಡು ಹೋದಂತೆ. ಇಂಥ ಕತೆ ಹೀಗಾಯಿತು ಎಂಬುದಾಗಿ ಸನತ್ ಕುಮಾರಾದಿಗಳು ನಾರದ ಸ್ನಾನದಲ್ಲಿ ಹೇಳಿದ್ದನ್ನು ಪದ್ಮಪುರಾಣ ಇದ್ದನ್ನು ನಿಮಗೆ ನಾವು ಹೇಳಿದ್ದೇವೆ. ನಾವು ಹೇಳಿದಂತೆ ಸಾರಿಷ್ಠವಾದ ಭಾಗವನ್ನು ಮಾತ್ರ ಹೇಳ್ತಾ ಇದ್ದೀವಿ. ಕಾರಣ ಒಂದು 8 ದಿವಸದಲ್ಲಿ ಅದರಲ್ಲೂ 1 ದಿವಸ ಶ್ರೀ ಸ್ವಾಮಿಗಳು ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆ ಕ್ಷೇತ್ರಕ್ಕೆ, ಅವರನ್ನು ನಾವು ಊರ್ಜಲ್ಲಿ ಹೋಗ್ತಾ ಇದ್ದೀವಿ. 1 ದಿವಸ ಮಧ್ಯೆ ಇರೋಲ್ಲ, ಅದು 9 ದಿವಸದಲ್ಲಿ ಇದ ಕಥೆ ಹೇಳಬೇಕು ಅಂತ ಮಧ್ಯ ಮಧ್ಯೆ ಆದ ಸಂಕ್ಷೇಪವನ್ನು ನೀವು ಸಹಿಸಿಕೊಂಡು ವಿಸ್ತಾರವಾಗಿ ಅದನ್ನು ಪಾರಾಯಣ ಮಾಡೋದಕ್ಕೆ ಇದು ಒಂದು ದಿಗ್ದರ್ಶನ ತಿಳ್ಕೊಬೇಕೆಂಬುದಾಗಿ ಆರಂಭದಲ್ಲೇ ಹೇಳಿರ್ತೀವಿ. 8 ಗಂಟೆ ಆಯಿತು. ಶ್ರೀಮದ್ ಭಾಗವತ ಕುರಿತಾದ ಈ ಪ್ರವಚನವನ್ನು ಶ್ರೀ ಗುರುದೇವರಿಗೆ, ಶ್ರೀ ಭಗವಂತನಿಗೆ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾರಾಯಣ ನಾರಾಯಣ ನಾರಾಯಣ.